ஆனர்த்தஞ்சாத்மா இது பிருஷ்டா சகா பகவானாக கதர ச ஆத்மா இது கதர ஆனந்தமோபயோ பிரயோகோ நைகார்த்தரப்தமோ இது சப்த நிர்ணயே முந்தே யத்பிரேரணாதயம் ஜீவோ தர்சனாதீன் கரோதி ரமா பிரம்மாதீனாமபி தத்பிரேரிதத்வாத் யத்பிரேரணாதயம் ஜீவா ஏன பசியதி ஏன ஸ்ருணோதி அந்த ஹேளிதரல்ல இது பரே நமகன்வயாவ மாத்தல்ல ரமா பிரம்மாதிகளந்து ஹேளது சர்வரிகூ சர்வப்ரேரகனாதவனு ஸ்ரீஹரியே சர்வேஷாம் தர்சனாதி காரணத்வம் ஏகைகமபி தஸ்ய லட்சணம் பவதி இதி வா சப்தஹ சர்வத்ர அனுஷஜ்யதே. எல்லரிகூ கூட சர்வேஷாம் தர்சனாதி காரணத்வம் ஏகைகமபி தஸ்ய லட்சணம் பவதி, எல்லரிகூ தர்சன மாடசோதவனே தேவர் லட்சண, எல்லரிகூ சவண மாடசோதவனே தேவர் லட்சண, ஒந்தொந்து கூட தேவர லட்சணங்கள் அந்த பேரே ஒந்தொந்தும் பேரே மாடலுக்கு பேரவரி மாடலுக்கு சாத்திய இல்ல அந்த அர்த்தம். எல்லவன்னும் அவனே மாடத்தானே, ஒந்தொந்தும் அவனே மாடத்தான். அதுக்கு பிரத்யேகமபி ஏகைகமபி தஸ்ய லட்சணம் பவதி இது வா சப்தா சர்வத்ர அனுஷஜ்யதே. பிரஜாபதி சிவா லிங்காபிமானித்வாத், பிரஜாபதி சப்தக்கு சிவ அந்த ஹெசரல்லி பிரஜாபதி பிரம்மா அந்த பந்திரோதரிந்த முந்தி பிரஜாபதி அந்தரே சிவ அந்த தகொடுபேக்கு. ஏதக்கே பிரஜா ஹேத்தாரி பிரஜாபதி அந்த லிங்க பிரஜா கோட் மாட்டார். பிரஜாபதி சிவசேபோ லிங்கமித்யபிதீயதே லிங்காபிமானி லோகஸ்ய சஷ்டா கிரிஷ ஏவஹி இது சைவ புராணே. ಶಿವಪುರಾಣದ ವಾಕ್ಯವನ್ನು ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಪ್ರಜಾಪತಿ ಶಬ್ದಕ್ಕೆ ಶಿವ ಅಂತನೂ ಅರ್ಥ ಇದೆ ಅಂತ ಹೇಳಿರೋದ್ರಿಂದ ಇಲ್ಲಿ ಪ್ರಜಾಪತಿ ಅಂದರೆ ಬ್ರಹ್ಮದೇವನ ತಗೊಳ್ಬೇಕು ಸಾಮಾನ್ಯ. ಯಾಕೆ ಸು ಏನ ಹೇಳಿದ್ದೇನು, ಎಲ್ಲ ಪುರಾಣಗಳಲ್ಲೂ ಸಾತ್ವಿಕಾಂಶ ಇದೆ, ಭಾಗವತದಲ್ಲೂ ತಾಮಸಾಂಶ ಇದೆ, ಗೊತ್ತಾಯ್ತಿಲ್ಲ. ಅದಕ್ಕೆ ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಪುರಾಣಗಳು ಯೂನಿಟ್ ಅದು, ಎಲ್ಲದರಲ್ಲೂ ಇರ್ಕೆನೆ, ಗೊತ್ತಾಯ್ತಾ. ಅದರಲ್ಲಿ ತಾಮಸಾಂಶ ಬಿಟ್ಟು ಬಿಡ್ಬೇಕು ಅಷ್ಟೇ ಹೊರತು ಇವತ್ತು ಹಲಸಿನಲ್ಲಿ ಎಲ್ಲ ತಗೋತೀವಿ ನಾರಿ ಹಲಸಂಡ್ ಹಣ್ಣು ಹೌದು ಎಲ್ಲ ತಗೊಳ್ಳೋಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಬೇಕಾದಂಶ ತಗೊಳ್ಳೋಕ್ಕೆ ಯಾವುದರ ಯಾವುದೇ ಅಂತ ಹೆಚ್ಚಾನುಕೂಲ ಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಮ್ ಅಂತ ಹೇಳಿರುತ್ತೆ. ಅದು ಗ್ರಾಹ್ಯನೇ, ಯಾವುದು ಮುಖ್ಯ ಪ್ರಮೇಯಕ್ಕೆ ವಿರುದ್ಧನೋ ಅದನ್ನು ತ್ಯಾಜ್ಯ. ಮುಖ್ಯ ಪ್ರಮೇಯಕ್ಕೆ ವಿರುದ್ಧವಾದರೆ ತ್ಯಾಜ್ಯ, ತಿನ್ಲಕ್ಕೆ ಬರೋದು ಬಿಸಾಕ್ಬೇಕು, ತಿನ್ಲಕ್ಕೆ ಬರೋದು ತೋದಬಾರ್ದು ಅಷ್ಟೇ, ಸಿಂಪಲ್. ಅದೇ ಅದರಿಂದ ಅಪ್ರಮಾಣ ಅಂತ ಕರಿಬೇಕಾಗಿಲ್ಲ. ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ, ಹೆಚ್ಚಾನುಕೂಲ ಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತ. ಅದು ವಿರೋಧವಾಗಿದ್ದರೆ ಅದು ಅಗ್ರಾಹ್ಯ. ವೇದಾದಿಗಳ ವಿರೋಧ ಬಂದರೆ ಬೇರೆ ಅರ್ಥ ಮಾಡಬೇಕು, ಬೇರೆ ಅದರಲ್ಲಿ ವಿರೋಧ ಬಂದರೆ ತ್ಯಾಗ ಮಾಡಬೇಕು ಅದನ್ನು. ಆದರೆ ಪುರಾಣಗಳಲ್ಲಿ ಯೋಗ್ಯ ಬಂದಾಗ ಗ್ರಹಣ ಮಾಡಬೇಕು. ಹೌದು ಹೌದು ಹೌದು, ಲಿಂಗ ಸತ್ಯಂ ವದ ಅಂತ ಯಾರೇ ಹೇಳಿದರೂ ಗ್ರಾಹ್ಯನೇ, ಸತ್ಯಂ ವದ ಅಂತ ಯಾರೇ ಹೇಳಿದರೂ ಕೂಡ ಅದು ಯೂನಿವರ್ಸಲ್ ಟ್ರೂತ್. ಅವ್ರು ಹೇಳ್ತಾರೆ, ಇವರು ಹೇಳ್ತಾರೆ, ಯಾರು ಹೇಳಿದರೂ ಅದು ವ್ಯಾಲಿಡ್. ಸುಳ್ಳನ್ನು ಯಾರು ಹೇಳಿದರೂ ಇನ್ವ್ಯಾಲಿಡ್. ಲಿಂಗಾಭಿಮಾನಿ ಲೋಕಸ್ಯ ಸೃಷ್ಟಾ ಗಿರಿಶ ಏವ ಹಿ ಇತಿ ಶೈವ ಪುರಾಣೇ ಸಮಮಸ್ತನಯೋರ್ಯುದ್ಧಂ ಇತಿ ಪ್ರಾಹ ಪ್ರಜಾಪತಿ ವಾಕ್ಯಂ ಶಿವಸ್ಯ ತಚ್ಛ್ರುತ್ವಾ ಶಕ್ರೋ ನಿತ್ಯಾಹ ಸತ್ವರಃ ಇತಿ ಭಾರತೇ. ಮಹಾಭಾರತದಲ್ಲಿ ಕರ್ಣಪರ್ವದಲ್ಲಿ ಬರುತ್ತೆ, ಕರ್ಣಾರ್ಜುನರಿಗೆ ಯುದ್ಧ ಸಮವಾಗಿ ಆಗಲಿ ಅಂತ ರುದ್ರದೇವರು ಕೇಳ್ತಾರೆ. ಅಲ್ಲಿ ಪ್ರಜಾಪತಿ ಅನ್ನೋ ಪದ ಉಪಯೋಗಿಸಿದ್ದಾರೆ. ಮುಂದೆ ವಾಕ್ಯಂ ಶಿವಸ್ಯ ಅಂತ ಅರ್ಥ ಇದೆ, ಪ್ರಜಾಪತಿ ಹೇಳಿದರು ಆ ಶಿವನ ಮಾತನ್ನು ಕೇಳಿ ಬ್ರಹ್ಮದೇವರು ಹೇಳಿದರು ಅಂತ ಹೇಳ್ತಾರೆ. ಸೊ ಪ್ರಜಾಪತಿ ಅಂತ ಮೊದಲು ಹೇಳಿ ಆ ಶಿವನ ಮಾತನ್ನು ಕೇಳಿ ಅಂತ ಹೇಳಿದ್ರಿಂದ ಪ್ರಜಾಪತಿ ಅಂದರೆ ಯಾರೀಗ ಶಿವ, ಶಿವನಿಗೂ ಪ್ರಜಾಪತಿ ಅಂತ ಹೆಸರಿದೆ. ಇದರಲ್ಲಿ ಅದಕ್ಕೆ ಹೇಳಿದರು ಬ್ರಹ್ಮ ಅಂತ ಹೇಳಿ, ಪ್ರಜಾಪತಿ ಅಂತ ಮತ್ತೆ ಹೇಳಿದ್ರಲ್ಲ, ರಿಪಿಟೇಷನ್ ಆಯಿತು, ಅದು ರಿಪಿಟೇಷನ್ ಆಗಲಿಲ್ಲ, ಶಿವನ್ ತಗೋಬೇಕು ಅಂತ ಹೇಳಿದ್ರಿಂದ ಬೇರೆ ಆಯಿತು. ಈ ಸುಹೃನ್ ಮಿತ್ರ ಅಂತ ಹೇಳಬೇಕಾದ್ರೆ ಹೇಗೆ ಸಿನಾಮಿನ್ಸ್ ಆಗಿದ್ರು ಕೂಡ ಸೂಕ್ಷ್ಮ ವ್ಯತ್ಯಾಸ ಇರುತ್ತೋ ಹಾಗೆ. ಪ್ರಜಾಪತಿ ಅಂದರೆ ಏನು, ಪ್ರಜೆಗಳನ್ನು ಸೃಷ್ಟಿ ಮಾಡೋರು ಅಂತ ಅರ್ಥ. ರುದ್ರದೇವರ ಲಿಂಗಾಭಿಮಾನಿ, ಆದ್ದರಿಂದ ಪ್ರಜಾ ಸೃಷ್ಟಿಕರ್ತೃತ್ವ ಅವರಿಗಿದೆ, ಅದೇನು ಆಶ್ಚರ್ಯ ಇಲ್ಲ. ಅದನ್ನೇ ಹೇಳಿದರು ಲಿಂಗಾಭಿಮಾನ ಪ್ರಜಾಪತಿ ಶಿವ ಲಿಂಗಾಭಿಮಾನಿತ್ವಾತ್ ಅಂತ ಕಾರಣ ಕೊಟ್ಟು. ಪ್ರಜಾ ಸೃಷ್ಟಿ ಮಾಡೋರೆಲ್ಲ ಯಾರವರು, ಪ್ರಜಾಪತಿಗಳು. ರುದ್ರದೇವರು ಪ್ರಜಾ ಸೃಷ್ಟಿ ಮಾಡ್ತಾರಲ್ಲ, ಪ್ರಜಾ ಸೃಜತ ಬ್ರಹ್ಮದೇವರು ಅಪ್ಣೆ ಮಾಡ್ತಾರೆ ಪ್ರಜಾ ಸೃಷ್ಟಿ ಮಾಡಿ ಅಂತೇಳಿ. ಭೂತಗಳ ಸೃಷ್ಟಿ ಮಾಡಿದರು, ಅವರೆಲ್ಲ ಪ್ರಜೆಗಳೇ. ಸೃಷ್ಟಿ ಮಾಡಿದ್ರಿಂದ ಪ್ರಜಾಪತಿ ಅಂತ, ಸಣ್ಣ ಪುಟ್ಟ ಮಾಡಿದಾಗ ಅವನಿಗೆ ಕಂಪ್ನಿಯಲ್ಲಿ ಕೆಲಸ ಮಾಡೋನಿಗೆ ಇದಂತ ಕರೆಯೋದು ಇಂಡಸ್ಟ್ರಿಯಲಿಸ್ಟ್ ಅಂತ ಕರೆಯೋದಿಲ್ಲ. ಯಾರಿಗೆ ಓನರ್ ಮಾತ್ರ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಅದು ಸ್ಮಾಲ್ ಇರ್ಬೋದು, ದೊಡ್ಡದಿರ್ಬೋದು. ಸ್ಮಾಲ್ ಇಂಡಸ್ಟ್ರಿ ಇದು ಆಲ್ಸೋ ಇಂಡಸ್ಟ್ರಿ. ಹಾಗೋ ರುದ್ರದೇವ ಬ್ರಹ್ಮದೇವರಷ್ಟು ಸೃಷ್ಟಿ ಮಾಡದೆ ಹೋದರೂ ಕೂಡ ರುದ್ರದೇವರು ಏನು ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ ಒಂದು ಸ್ಟೇಜಲ್ಲಿ. ಆದ್ದರಿಂದ ಗ್ರಾಹ್ಯ ಅಷ್ಟೇ, ಅದಕ್ಕೆ ಏನು ಬರೋದಿಲ್ಲ. ಸ್ಮಾಲ್ ಇದಕ್ಕೆ ಹೆಸರು ಕೊಡೋದಿಲ್ಲ, ಅದನ್ನು ಬಹಳ ಅಸಾಧಾರಣ್ಯನ ಉಪದೇಶ ಹೋಗಂತೆ. ಎಲ್ಲರೂ ಊಟ ಮಾಡ್ತಾರೆ, ತಿಂತಾರೆ ಅಂತ ಕರೆಯೋದಿಲ್ಲ, ಭಾರಿ ತಿನ್ನೋರ ತಿಂತಾರೆ ಅಂತ ಹೇಳ್ತಾರೆ. ಕೆಲವರು ಊಟನೇ ಮಾಡೋದಿಲ್ಲರು ಅಂತ ಹೇಳ್ತಾರೆ. ಊಟ ಮಾಡಿದ್ರೆ ಬದುಕ್ತಿದ್ರಾ? ಹುಡುಗರು ಊಟನೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನದಕ್ಕೆ? ತುಂಬ ಕಡಿಮೆ ತಿಂತಾರೆ ಅಂತ ಅರ್ಥ. ಹೆಚ್ಚು ಬಿ ಪಿ ಇದ್ರೆ ಏನರ್ಥ? ಎಲ್ಲರೂ ಬಿ ಪಿ ಇಲ್ಲ ಸತ್ತ ಹೋಗ್ತಾರೆ. ಬಿ ಪಿ ಇದೆ ಅಂದ್ರೆ ಏನರ್ಥ? ಜಾಸ್ತಿ ಇದೆ ಅಂತ. ಬಿ ಪಿ ಇದೆ, ಬಿ ಪಿ ಇದೆ ಅಂತ ಎಲ್ರಿಗೂ ಬಿ ಪಿ ಇದೆ, ಗೊತ್ತಾಯ್ತಾ? ಜಾಸ್ತಿ ಇದ್ದಾಗ ಅಸಾಧಾರಣ್ಯನ ಉಪದೇಶ ಭವಂತಿ ಹೇಗೋ, ಇದು ಕೂಡ ಹಾಗೆ. ಅತಿ ಹೆಚ್ಚು ಸೃಷ್ಟಿ ಮಾಡಿದವರನ್ನು ಪ್ರಜಾಪತಿ ಅಂತ ಕರೀತಾರೆ. ನೋನು ನನು ಕೋಯಮಾತ್ಮ ಇತಿ ರಮಾದೇವ್ಯ ಪ್ರಶ್ನೆ ಕೃತೆ ತವ ಸಿದ್ಧಾರ್ಥತ್ವ ದಕ್ಷಿಣ ಪ್ರಶ್ನೋ ನಯುಜ್ಯತೆ ಇತ್ಯುತ್ತರಂ ವಾಚ್ಯಂ. ಹೌದೌದು, ಅದಕ್ಕೆ ವಿಷ್ಣುಸಹಸ್ರ ಬರ್ತೀನಿ ಪ್ರಜಾಪತಿ ಅಂತೇಳಿ. ಅದು ಮುಖ್ಯ ಪ್ರಜಾಪತಿ ದೇವರೇ. ಓಂ ಜನ್ಮಾದ್ಯಶೇತಃ ಇತ್ಯುತ್ತರಂ ವಾಚ್ಯಂ. ರಮಾದೇವಿ ಪ್ರಶ್ನೆ ಕೇಳಿದಾಗ ನಿಂಗೆ ಗೊತ್ತಲ್ಲ ಅಂತ ಪರಮಾತ್ಮ ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ ಅಂದರೆ, ರಮಾದೇವಿ ಕೇಳಿರೋದು ಕೂಡ ಉಳಿದವರಿಗೆ ತಿಳಿಸೋಕ್ಕೋಸ್ಕರ ಆದ್ರಿಂದ ಉತ್ತರ ಕೊಡ್ತಿದ್ದಾರೆ. ಕಿಂ ಕತರಹ ಇತ್ಯುತ್ತರ ಪ್ರಧಾನೇನ ಇತ್ಯತಃ ತಾತ್ಪರ್ಯ ಮಾಹ ಜಾನಂತೇತಿ ಲೋಕಾನುಗ್ರಹಾರ್ಥಂ ಸಾಮಾನ್ಯೇನ ಸರ್ವ ಮೋಕ್ಷ ಯೋಗ್ಯ ಅನುಗ್ರಹಾರ್ಥಂ. ಲೋಕಾನುಗ್ರಹಾರ್ಥಂ ಅನ್ನೋ ಪದ ಉಪಯೋಗಿಸಿದರು. ಲೋಕಾನುಗ್ರಹ ಅಂದರೆ ಎಲ್ಲರಿಗೂ ತಿಳಿಲಿ ಅಂತಲ್ಲ, ಮುಕ್ತಿಯೋಗಿರಿಗೆಲ್ಲ ತಿಳಿಲಿ ಅಂತ ಅರ್ಥ. ಸರ್ವೇಷಾಂ ಸರ್ವ ಮೋಕ್ಷ ಯೋಗ್ಯ ಯೋಗ್ಯ ಅನುಗ್ರಹಾರ್ಥಂ ದೇವಾದೀನಾಂ ವಿಶೇಷ ಜ್ಞಾನಾರ್ಥಂ ಇತ್ಯರ್ಥ. ಎಲ್ಲ ಸಜ್ಜನರಿಗೂ ತಿಳಿಬೇಕು, ದೇವತೆಗಳಿಗೆ ವಿಶೇಷ ತಿಳಿಬೇಕು. ಕತರ ಇತಿ ತರಪಃ ತಮಪರ್ಥವಾಕ್ಯ ತಮಪರ್ಥವರ್ಣನಂ ಕಥಮಿತ್ಯತಃ ತದು ಉಪಪಾದಯತಿ ಯತ್ರ ಇತಿ. ತರಪ್ ಅಂತ ಪದ ಇದೆ, ನೀವು ತಮಪ್ ಅಂತ ಅರ್ಥ ಹೇಳಿದರಲ್ಲ, ಹೇಗೆ ಮಾಡಿದರೆ ಅಂದರೆ ಯತ್ರೋಹಯೋ ಪ್ರಯೋಗೋನ ಕೊಟೇಶನ್ ಕೊಟ್ಟರು, ಶಬ್ದ ನಿರ್ಣಯದ ವಾಕ್ಯ ಕೊಟ್ಟರು. ಯತ್ರ ವಾಕ್ಯೇ ಯತ್ರ ವಾಕ್ಯೇ ಉಭಯೋ ಪ್ರಯೋಗೋ ನಾಸ್ತಿ ತತ್ರ ವಾಕ್ಯೇ ತರಪ್ ತಪ ಏಕಾರ್ಥೌ ಉಭಯೋ ಯೋ ಅರ್ಥಃ ಸ ಮಿಲಿತ್ವಾ ಏಕಯೇವಾರ್ಥೋ ಅನಯೋರಿತ್ಯರ್ಥಃ. ಒಂದೇ ವಾಕ್ಯದಲ್ಲಿ ತರಪ್ ಬಂದನು ರಾಮ ವೀರ, ಗೊತ್ತಾಯ್ತಾ? ಇನ್ನೊಬ್ಬರಿದ್ದಾರೆ ನರಸಿಂಹ ವೀರ ತರಹ, ಅವೇ ವೀರ ತಮಃ ಅಂತ ಹೇಳಿದರೆ, ತರ ಅಂದರೆ ತರ ಕಂಪ್ಯಾರಿಟಿವ್, ತಮ ಅಂದರೆ ತಮ ಸೂಪರ್ಲೇಟಿವೆ. ಆದರೆ ಬರೀ ತರ ಬರೀ ತಮಪ್ಪ ಉಪಯೋಗಿಸಿದಾಗ ಅದರ ಅರ್ಥ ಇಂಟ್ರಚೇಂಜ್ ಮಾಡಕ್ಕೆ ಬರುತ್ತೆ ಅಂತ ಹೇಳಿದರು. ಸೊ ಕತರ ಅಂತ ಅಷ್ಟೇ ಉಪಯೋಗಿಸಿರೋದ್ರಿಂದ ಕಥಮ ಅಂತೂ ಅರ್ಥ ಮಾಡಬಹುದು. ತರಪಃ ತಮವರ್ಥ ವರ್ಣನಂ ಕಥಮಿತ್ಯುತ್ತರಸ್ತದುಪಪಾದಯತಿ ಯವೇತಿ ಇತ್ಯತಃ ತದುಪಪಾದಯತಿ ಯತ್ರ ಇತಿ. ಯತ್ರ ವಾಕ್ಯೆ ಉಭಯೋ ಪ್ರಯೋಗೋ ನಾಸ್ತಿ. ಉಭಯೋ ಅಂದರೆ ತರಪ್ತಮಯೋ, ತರಪ್ತಮಪೋ ಏಕಾರ್ಥವು ಉಭಯೋ ಅರ್ಥಃ ಸ ಮಿಲಿತ್ವಾ ಏಕಯೇವಾರ್ಥೋ ಅನಯೋರಿತ್ಯರ್ಥಃ. ಏನವಾ ಪಶ್ಯತಿ ಇತ್ಯಾದೋ ಸ ಆತ್ಮ ಪರಮಾತ್ಮ ಏನವಾ ಕರಣೇನ ದರ್ಶನಾದೀನ್ ಕರೋತಿ ಇತಿ ಪೃಷ್ಠೇ ಸರ್ವಮಪಿ ಮನಸಾ ಕರೋತಿ ಇತಿ ಯದೇತತ್ ಹೃದಯಂ ಮನಃ. ಏನವಾ ಪಶ್ಯತಿ ಇತ್ಯಾದೋ, ಅಲ್ಲಿ ಯಾರಿಂದ ನೋಡ್ತಾನೋ ಯಾರಿಂದ ಕೇಳ್ತಾನೋ ಅಂತಿದೆ, ಅದಕ್ಕೆ ಉತ್ತರ ಕೊಡ್ತಾ. ಹೃದಯಂ ಮನ ಇತ್ಯುತ್ತರ ಮುಚ್ಚತೆ ಇತಿ ಪ್ರತೀತೇ ಯಥಾವತ್ ಪ್ರವಚನೇನ ವಿವೃಣೋತಿ ಯತ್ ಪ್ರೇರಣಾದಿತಿ. ಇಲ್ಲಿ ಕರಣೆ ದರ್ಶನಾದೀನ್ ಕರೋತಿ ಇತಿ ಪೃಷ್ಟೇ ಸರ್ವೋಪಿ ಮನಸಾ ಕರೋತಿ ಇತಿ ಯದೇತತ್ ಹೃದಯಂ. ಅದು ಹೃದಯ ಅಂತ ಹೇಳ್ಬೋದು, ಹೃದಯ ಅಂದರೆ ಮನಸ್ಸು ಅಂತ ಅರ್ಥ ಅಲ್ಲ, ನಾರಾಯಣ ಅಂತ ಅರ್ಥ. ಅದು ಹೃದಯ ಶಬ್ದಕ್ಕೆ ನಾರಾಯಣ ಅಂತ ಹೇಳಿದ್ದಾರೆ, ಹೃದಯ ಅಯನಾತ್ ಹೃದಯ ಅಂತ ದೇವರಿಗೆ ಹೆಸರಿದೆ. ನಾತ್ರ ಪಶ್ಯತಿ ಇತ್ಯತ್ರ ಕರ್ತೃತಯ ಸನ್ನಿಧಾನೇನ ಪ್ರಕೃತಃ ಪರಮಾತ್ಮ ಸಂಬಧ್ಯತೆ ಇಂತು ಸಯೇವಂ ವಿದ್ವಾನ್ ಇತಿ ಪ್ರಕೃತೋ ಜೀವ ಏವಾ ಅಂತ ಉಳಿದವರ ಅರ್ಥ. ಏನವಾ ಇತ್ಯತ್ರಾಪಿ ಏನ ಕೇನ ಕಾರಣೇನೇ ಇತಿ ನ ಪ್ರಶ್ನಃ ಕಿಂತು ಯತ್ ಪ್ರೇರಣೇನ ಪಶ್ಯತಿ ಸ ಆತ್ಮೇತಿ ತಸ್ಯ ಪ್ರಕ್ಷಣೋಕ್ತ್ಯರ್ಥಂ ಪರಾಮರ್ಶ ಇತಿ ಭಾವ. ನೋಡೋದಕ್ಕೆ ಜೀವ ಅಂತ ತಪ್ಪರ್ಥ ಮಾಡೋ ಸಂಭವ ಇದೆ, ಹಾಗೆ ಮಾಡಿಕೊಡುದು. ಜೀವನಿಂದ ನೋಡ್ತಾನೆ, ಜೀವನಿಂದ ಕೇಳ್ತಾನೆ ಅಲ್ಲ. ಜೀವ ಯಾರಿಂದ ಕೇಳ್ತಾನೆ ಅಂತ ಪ್ರಶ್ನೆ ಮಾಡಿದಾಗ ಜೀವನಿಂದ ಅಂತ ಉತ್ತರ ಸಾಧ್ಯ ಇಲ್ಲ, ಅದಕ್ಕೆ ದೇವರಿಂದ ಅಂತ ಅರ್ಥ. ಅದಕ್ಕೆ ಅದನ್ನೇ ಭಾಗವತದಲ್ಲಿ ಯೋಂತಃ ಪ್ರವಿಶ್ಯ ಅಂತ ಹೇಳಿದ್ದು, ಅದಕ್ಕೇನೆ ಅದು ವೇದಾರ್ಥ ಪರಿಬ್ರಹ್ಮಿತ. ಇದು ವೇದ, ಇದು ಇದರ ಅರ್ಥ ಅಲ್ಲಿ ಹೇಳೋದ್ರಿಂದ ಏನಾಯ್ತು ಭಾಗವತ ವೇದಾರ್ಥ ಪರಿಬ್ರಹ್ಮಿತವಾದ ಗ್ರಂಥ. ನಾತ್ರ ಪಶ್ಯತಿ ಇತ್ಯತ್ರ ಕರ್ತೃತಯ ಸನ್ನಿಧಾನೇನ ಪ್ರಕೃತಃ ಪರಮಾತ್ಮ ಸಂಬಧ್ಯತೆ ಕಿಂತು ಸಯೇವಂ ವಿದ್ವಾನ್ ಇತಿ ಪ್ರಕೃತೋ ಜೀವ ಏವ. ಅದೆಲ್ಲ ಮುಗಿತು. ನಾನು ಪ್ರಕೃತಾತ್ಮನೋ ದರ್ಶನಾದಿ ಕಾರಣತ್ವ ಲಕ್ಷಣಂ ಚ ಇದಂ ಅನೇನ ಇದಂ ಚೇತ್ ಅನೇನ ಉಚ್ಯತೆ ನತು ಕರಣವಿಶೇಷ ಪ್ರಶ್ನ ತದಾ ಪೃಥಗ್ ವಾ ಶಬ್ದ ಅನುಷಂಗ ಶೂಯಮಾಣೋ ವಾ ವ್ಯರ್ಥ ಇತಿ ಆಹ. ನಾನು ಪ್ರಕೃತ ಆತ್ಮನು ದರ್ಶನಾದಿಕಂ ಕಾರಣತ್ವ ಲಕ್ಷಣಂ ಚ ಚೇತ್ ಅನೇನ ಉಚ್ಯತೆ ನತು ಕರ್ಣವಿಶೇಷ ಪ್ರಶ್ನ ತಥಾ ಪೃಥಕ್ ವಾ ಅನು ವಾ ಶಬ್ದ ಅನುಷಂಗ ಶ್ರೂಯಮಾಣೋ ವ್ಯರ್ಥ ಇತ್ಯತಃ ರಮೇತ್ಯಾದಿನ. ಇದು ಒಟ್ಟಾಗಿ ದೇವರು ಮಾಡ್ತಾನೆ ಅಂತ ಹೇಳಿ ಕೊಟ್ಟಿದ್ದಾರೋ ಒಂದೊಂದು ಅಂತ ಕೇಳಿದರೆ ಎಲ್ಲರಿಗೂ ಒಂದೊಂದು ಮಾಡಲಿಕ್ಕೂ ದೇವರು ಬೇಕು ಅಂತ ಅರ್ಥ. ರಮೇತ್ಯಾದಿನ ಅತ್ರೇದಂ ತಾವತ್ ಯೋಜ್ಯಂ. ಅರ್ಥ ಹೀಗೆ, ಜೀವಾನಾಂ ದರ್ಶನಾದಿ ಕಾರಣತ್ವಂ ಯಥಾ ಮಿಲಿತಂ ಭಗವಲ್ಲಕ್ಷಣಂ ಭವತಿ ತಥಾ ಏಕೈಕಮಪಿ ತಸ್ಯ ಹರೇಹೇ ಲಕ್ಷಣಂ ಭವತಿ. ಇದು ಮುಖ್ಯ. ಎಲ್ಲವನ್ನು ಮಾಡಿಸೋದು ದೇವರು ಎಂಬುದು ಹೇಗೆ ಲಕ್ಷಣನೋ, ಒಂದೊಂದನ್ನು ಮಾಡಿಸೋದು ದೇವರು ಎಂಬುದು ಹೀಗೆ ಪೃಥಕ್ ಲಕ್ಷಣ ಅಂತ ಹೇಳಕ್ಕೆ ಅನುವ್ಯಾಖ್ಯಾನದಲ್ಲಿ ಅಶೇಷ ವಿಶೇಷತೋಪಿ ಅಂತ ಹೇಳ್ತಾರೆ. ಬ್ರಹ್ಮಪಾರ ಸ್ತೋತ್ರ ಕಾರಣಕ್ಕೂ ಕಾರಣ ಅಂತ ಹೇಳ್ತಾರೆ. ಪ್ರತಿಯೊಂದು ಕಾರಣಕ್ಕೂ ಕಾರಣ, ಎಲ್ಲದಕ್ಕೂ ಕಾರಣ, ಪ್ರತಿಯೊಂದಕ್ಕೂ ಕಾರಣ ದೇವರ ಮಹಿಮೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಲಕ್ಷಣನೂ ಆಗುತ್ತೆ, ಎಲ್ಲ ಸೇರಿ ಲಕ್ಷಣನೂ ಆಗುತ್ತೆ. ನಾನು ದರ್ಶನಾದಿ ಕಾರಣತ್ವಂ ಏಕೈಕಂ ಸೂರ್ಯಾದಿಷು ಇತಿ ವ್ಯಾಪ್ತಂ ಮಿಲಿತಂ. ಎಷ್ಟೋ ಸರ್ತಿ ಏನಾಗುತ್ತೆ, ಬಿಲ್ಡಿಂಗ್ ಒಬ್ಬರದು ಫರ್ನಿಚರ್ ಬೇರೆಯವ್ರು ಹಾಕೋ ತಂದಿರ್ತಾರೆ, ಗೊತ್ತಾಯ್ತು, ಫರ್ನಿಚರ್ ಬೇರೆಯವರು. ಸೊ ಎಲ್ಲ ಅವ್ರದ್ದು ಆಗಲಿಲ್ಲ, ಆದರೆ ಬಿಲ್ಡಿಂಗು ಅವ್ರದ್ದೇ, ಫರ್ನಿಚರು ಅವ್ರದ್ದೆ, ಜಮಖಾನೆ ಎಲ್ಲ ಅವ್ರದ್ದೇ, ಆ ಎಲ್ಲರ ಹೆಸರು ಹಾಕ್ಬಿಟ್ಟಿರ್ತಾರೆ, ನಮ್ಮದು ನಮ್ಮದು ಅಂತೇಳಿ. ಎಲ್ಲ ಯಾರ್ದು ಈಗ ಅವ್ರದ್ದೇ, ಆಗ ಪೂರ್ತಿ ಒಬ್ಬರದೇ ಆಯಿತು. ಸೊ ದೇವರದು ಬರೀ ಬಂದು ಭಾಗ ಅಲ್ಲ, ಎಲ್ಲವೂ ದೇವರದೇ. ಇದು ಅದೇ ಪಶ್ಯನ್ ಶೃಣ್ಣನ್ ಸ್ಪೃಶನ್ ಸ್ಪಶನ್ ಗಶನ್ ಗಚ್ಚನ್ ಸ್ವಪನ್ನಪಿ ಪ್ರತಿಯೊಂದು ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಏನು ಮಾಡಿದರೂ ಜೀವ ಏನು ಮಾಡಬೇಕು, ದೇವರ ಅನುಗ್ರಹ ಬೇಕೇ ಬೇಕು ಎಂಬುದಕ್ಕೆ ಸಾಕ್ಷಿ. ಇವತ್ತು ಫ್ಯಾನು ಹೇಳಿಲ್ಲ, ಒಂದಕ್ಕೆ ತಿರ್ಲಕ್ಕೂ ಕರೆಂಟ್ ಬೇಕು, ಐದಕ್ಕೆ ಹಾಕೋಕ್ಕೂ ಕರೆಂಟ್ ಬೇಕು, ಮಿನಿಮಮ್ಗೂ ಕರೆಂಟ್ ಬೇಕು, ಮ್ಯಾಕ್ಸಿಮಮ್ಗೂ ಕರೆಂಟ್ ಬೇಕು. ಸ್ವಲ್ಪ ಹಾಕು, ಕರೆಂಟ್ ಎಲ್ಲ ಸ್ವಲ್ಪ ಹಾಕು ಅಂದ್ರೆ ಏನರ್ಥ, ಅದು ಸಾಧ್ಯ ಇಲ್ಲ. ಅತ್ರ ಇದಂ ತಾವತ್ ಯೋಜ್ಯಂ ಜೀವಾನಾಂ ದರ್ಶನಾದಿ ಕಾರಣತ್ವಂ ಯಥಾ ಮಿಲಿತಂ ಭಗವಲ್ಲಕ್ಷಣಂ ಭವತಿ ತಥಾ ಏಕೈಕಮಪಿ ತಸ್ಯ ಹರೇ ಲಕ್ಷಣಂ ಭವತಿ ಇತಿ ಸೂಚನಾಯ ವಾ ಶಬ್ದಃ ಸರ್ವತ್ರ ಅನುಷಜ್ಯತೆ ಇತಿ. ಅದಕ್ಕೆ ವಾ ವಾ ಅಂತೇನಿದೆ, ಚಾ ಚಾ ಅಂತ ಅದಕ್ಕೆ ಅರ್ಥ. ನೂ ದರ್ಶನಾದಿ ಕಾರಣತ್ವಂ ಏಕೈಕಂ ಸೂರ್ಯಾದಿಷು ಇದು ಅತಿವ್ಯಾಪ್ತಂ ಮಿಲಿತಂ ರಮಾಬ್ರಹ್ಮಾದಿಷು ಅತಿವ್ಯಾಪ್ತಮಿತ್ಯತ ಉಕ್ತಂ ರಮೇತಿ. ರಮಾಬ್ರಹ್ಮಾದೀನಾಂ ಪ್ರಶ್ನೆ ಹಾಕ್ಕೊಂಡ್ರೆ, ಇವತ್ತು ಸೂರ್ಯ ಕಣ್ಣಿಗೆ, ಕಿವಿಗೆ ಚಂದ್ರಾದಿಗಳು, ಮನಸ್ಸಿಗೆ ರುದ್ರದೇವರು, ಒಬ್ಬೊಬ್ಬರು ಕಾರಣ ಇದೆಯಲ್ಲ, ಅದು ಎಲ್ಲದು ಮಾಡೋದು ಒಬ್ಬನು, ಒಬ್ಬೊಬ್ರು ಒಂದು ಮಾಡ್ತಾರಂತ ಯಾಕೆ ಹೇಳಬಾರ್ದು ಅಂದರೆ, ಇಲ್ಲ ಅವರೊಳಗೆ ನಿಂತು ಮಾಡಿಸೋದು ಅವನೇನೆ. ಅದಕ್ಕೆ ಸೂರ್ಯ ಬೆಳಕು ಕೊಡ್ತಾನೆ, ಸೂರ್ಯನೊಳಗಿದ್ದು ಬೆಳಕು ಕೊಡ್ತಾನೆ, ಯದಾದಿತ್ಯ ಗತಂ ತೇಜಃ. ಈ ಮಾತು ಅರ್ಥ ಮಾಡ್ಕೊಂಡು ನಾವು ಎರಡೂ ಉಪಯೋಗಿಸ್ತೇವೆ, ಬಲ್ಪ್ ಬೆಳಕು ಕೊಡ್ತದೆ ಅಂತ ಹೇಳ್ತೇವೆ, ಕರೆಂಟ್ ಬೆಳಕು ಕೊಡುತ್ತೆ ಅಂತ ಹೇಳ್ತೇವೆ. ಬಲ್ಪ್ ಬೆಳಕು ಕೊಡೋದು ಹೌದು, ಕರೆಂಟ್ ಬೆಳಕು ಕೊಡೋದು ಹೌದು, ಆದರೆ ಮುಖ್ಯವಾಗಿ ಕೊಡೋದು ಯಾವುದು, ಕರೆಂಟೆ. ಅದೇ ರೀತಿಯೇ ಸೂರ್ಯ ಬೆಳಕು ಕೊಡೋದು ಹೌದು, ದೇವ್ರ ಬೆಳಕು ಕೊಡೋದು ಹೌದು, ಆ ಅರ್ಥದಲ್ಲಿ ವಿರೋಧ ಇಲ್ಲ. ಸರ್ವಾ ಬ್ರಹ್ಮಾದೀನಾಂ ಸರ್ವೇಷಾಮಪಿ ತತ್ಪ್ರೇರಿತತ್ವಾತ್ ಸ್ವಾತಂತ್ರೇಣ ದರ್ಶನಾದಿ ಕಾರಣತ್ವಸ್ಯ ಅತ್ರ ವಿವಕ್ಷಿತತ್ವಾದಿತಿ ಭಾವಃ. ಬ್ರಹ್ಮಪದೇನ ಅಪೌನರುಕ್ತ್ಯಾಯ ದಕ್ಷಾದಿ ಅರ್ಥತ್ವ ಪ್ರತೀತಿ ನಿವಾರಣಾಯ ವಾ ಪ್ರಜಾಪತಿ ಶಬ್ದಂ ಸೋಪಪತ್ತಿಕಂ ವ್ಯಾಚಷ್ಟೇ ಪ್ರಜಾಪತಿರಿತಿ. ಪ್ರಜಾಪತಿ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಆಗೋ, ದಕ್ಷ ಮೊದಲಾದವರು ಪ್ರಜಾಪತಿಗಳೇ, ಕಶ್ಯಪಾದಿಗಳು ಪ್ರಜಾಪತಿಗಳೇ, ಆದರೆ ಅವ್ರನ್ನೆಲ್ಲ ತೊಗೊಂಡ್ರೆ ಉಪಯೋಗ ಇಲ್ಲ. ಯಾರನ್ನು ತಗೋಬೇಕು ಇಲ್ಲಿ ಪ್ರಜಾಪತಿ ಅಂದರೆ, ಯಾಕೆ ದೊಡ್ಡವ್ರ ಬಗ್ಗೆ ಹೇಳೋದು, ಸಣ್ಣವ್ರ ಅಧೀನ ಅಂತ ಹೇಳೋದು, ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಅಧೀನ ಅಂತ ಹೇಳೋದಲ್ಲ, ದೊಡ್ಡವ್ರ ಅಧೀನ ಅಂತ ಹೇಳಿದ್ರೆ ಮಹತ್ವ ಬರುತ್ತೆ, ಚಿಕ್ಕವ್ರ ಅಧೀನದ ಏನು ಮಹತ್ವ ಬರುತ್ತೆ. ಅದಕ್ಕೆ ಆಚಾರ್ಯರಿಗೆ ರಾಜ್ಯಾರ್ಥಂ ಸಭತಿ ಸಮರ್ಪಯಾಂ ಬಭುವ ಅಂತ ಬರುತ್ತೆ ಮಧ್ಯವಿಜಯದಲ್ಲಿ. ಆ ತುರುಷ್ಕ ರಾಜ ಏನು ಮಾಡಿದ, ಆಚಾರ್ಯ ರಾಜ್ಯರಾಜ್ಯ ಕೊಟ್ಟ ಅಂತೇಳಿ, ಯಾಕಂದ್ರೆ ಏನು ಅರ್ಥ ಮಾಡ್ತಾರೆ ಅದಕ್ಕೆ, ನಮ್ಮವರೇನೇ ರಾಜ್ಯದ ಒಂದು ಭಾಗ ಕೊಟ್ಟ ಅಂತ ಅರ್ಥ ಮಾಡ್ತಾರೆ. ಒಂದು ಭಾಗ ಕೊಟ್ಟ ದೊಡ್ಡ ವಿಷಯ ಅಲ್ಲ ಅದು, ಒಂದು ಇವತ್ತು ಎಷ್ಟೋ ಜನಕ್ಕೆ ಆಮೇಲೆ ಎಷ್ಟೋ ಜಮೀನು ಬಂದಿದೆ, ಎಷ್ಟು ಊರೂರೇ ಜಾಗಿರಿ ಬಂದಿದೆ ಎಷ್ಟೋ ಜನಕ್ಕೆ. ಅದು ಆಚಾರ ಮಹಿಮೆಯಲ್ಲ, ಮಧ್ವದಲ್ಲಿ ಹೇಳ್ತಾ ಮಹಿಮೆಯಲ್ಲ. ರಾಜ್ಯಾರ್ಥವನ್ನು ಏನಂತ ಅರ್ಥ ಮಾಡಬೇಕು, ಅರ್ಧರಾಜ್ಯ ಅಂತಲೇ ಅರ್ಥ ಮಾಡಬೇಕೆ ಹೊರತು ರಾಜ್ಯದ ಒಂದು ಭಾಗ ಅಂತ ಹೇಳಿದ್ರೆ ಅರ್ಥ ಅಲ್ಲ ಅದಕ್ಕೆ, ಆಚಾರ ಮಹಿಮೆ ಆಗಲಿಲ್ಲ ಅದು. ಸೊ ಯಾವ ಮಹಿಮೆ ಯಾವ ಒಂದು ಉದ್ದೇಶದಿಂದ ಹೇಳಿರ್ತಾರೆ, ಉದ್ದೇಶ ಅರ್ಥವಾಗದೆ ಹೋದರೆ ಅದು ವ್ಯಾಕರಣ ತಗೊಂಡು ಪ್ರಯೋಜನಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ. ಅರ್ಧರಾಜ್ಯ ಅರ್ಧರಾಜ್ಯ ಅಂತಲೇ ಅರ್ಥ ಮಾಡಬೇಕು ಈ ರೀತಿ ಭಾಗ ಅಂತ ಆಗುತ್ತೆ. ಆದರೆ ವ್ಯಾಕರಣ ಪ್ರಕಾರ ಅರ್ಥ ಮಾಡಿಬಿಟ್ರೆ ಮಹಿಮೆ ಅಲ್ಲ ಅದು. ಯಾಕೆ, ನರೇಂದ್ರ ತೀರ್ಥರ ಆಚಾರ್ಯರ ಶಿಷ್ಯರು ಅವ್ರು ರಾಜ್ಯಪಾಲನೇ ಮಾಡಿಬಿಟ್ಟಿದ್ದಾರೆ, ಗೊತ್ತಾಯ್ತಾ. ಅಂದರೆ ಅಲ್ಲೇ ಶಿಷ್ಯರೇ ರಾಜ್ಯಪಾಲ ಬಳಸಿ ಗುರುಗಳೇ ಅರ್ಧ ರಾಜ್ಯ ಬಂತು ಅಂತ ಹೇಳಿದರೆ ಅದು ಮಹಿಮೆನೇ ಆಗಲಿಲ್ಲ. ಅದು ಅರ್ಧ ರಾಜ್ಯ ಕೊಟ್ಟ ಅಂದರೆ ಭಾರಿ ಹಿರಿಮೆ. ಇವತ್ತು ಹೋಗಲಪ್ಪ, ಒಬ್ಬ ತುರುಷ್ಕ ರಾಜ ಕೊಟ್ಟ ಅಂದರೆ ರಾಯರಿಗೆ ಆದ್ವಾರಿ ಕೊಟ್ಟಿದ್ದಾನೆ, ತುರುಷ್ಕ ರಾಜರೇ ಅದು ಕೊಟ್ಟಿದ್ದು ದೊಡ್ಡ ಮಹಿಮೆ. ರಾಘವೇಂದ್ರ ಆ ಮಹಿಮೆನೇ ಹೇಳೋದಲ್ಲ ಫಸ್ಟ್ ಆಫ್ ಆಲ್, ಅರ್ಥ ಆಯ್ತಾ. ಅದೇ ದೊಡ್ಡದು ಅಂತ ತಿಳ್ಕೊಳ್ಳಿಲ್ಲ ಅವರು, ಇನ್ನು ಯಾವುದೋ ಕೊಟ್ಟಿದ್ದನ್ನು ದೊಡ್ಡದು ಅಂತ ತಿಳ್ಕೊತಾರ. ಅದಕ್ಕೆ ಯಾವುದೇ ಮಹಿಮೆ ಬಂದಾಗ ಅದಕ್ಕೆ ಹಿಂದೆ ಒಂದು ಮಾತು ಹೇಳಿದ್ರು ಯಾವಾಗಲೂ ಕೂಡ, ವ್ಯಾಕರಣದ ಅರ್ಥ ಮತ್ತು ವಿಶೇಷಾರ್ಥದಲ್ಲಿ ವ್ಯಾಕರಣಕ್ಕೆ ವಿರೋಧವಾದರೂ ಕೂಡ ಯಾವ ಅರ್ಥ ಹೇಳಬೇಕು? ವಿಶೇಷಾರ್ಥ ಹೇಳಬೇಕು. ಗೊತ್ತಾಯ್ತಾ? ಈ ಉದಾಹರಣೆ ವ್ಯಾಕರಣ ಪ್ರಕಾರ ಏನಂತ ಹೇಳ್ತಾನೆ, ಈಗ ರಾಡ್ ಸುಡುತ್ತದೆ, ಒಂದು ಗೋಲಿ ಕಾಸಿ ಬಿಡ ಸುಡುತ್ತದೆ, ವ್ಯಾಕರಣ ಪ್ರಕಾರ ರಾಡ್ ಅಂದ್ರೆ ರಾಡ್ ಅಂತಾನೆ ಅರ್ಥ. ಆದ್ರೆ ನಿಜವಾಗ್ಲು ಸುಡೋದು ಯಾವುದು? ಬೆಂಕಿದೆ. ಆದ್ರಿಂದ ಬೆಂಕಿ ಸುಡ್ತು ಅಂತ ಹೇಳ್ಬೇಕು, ಇದನ್ನು ಹೇಳಬಾರದು. ಶಬ್ದಶಃ ಅರ್ಥ ಹೇಳಬಾರದು ಯಾವಾಗಲೂ ಕೂಡ. ಯಾವಾಗ ಎಲ್ಲಿವರೆಗೆ ಶಬ್ದಶಃ ಅರ್ಥ ಹೇಳ್ಬೋದು ಅಂದ್ರೆ ಅದು ಅರ್ಥ ಆಗೋವರೆಗೆ. ಅರ್ಥಕ್ಕೆ ವಿಶೇಷ ಅರ್ಥ ಬರದ ಹೋದ್ರೆ ಏನ್ ಮಾಡ್ಬೇಕಾಗ? ವ್ಯಾಕರಣ ಮೀರಿ ಹೇಳಬೇಕು ಅಂತ ಹೇಳಿ. ಯಾಕಂದ್ರೆ ಪ್ರಯೋಗ ತಕ್ಕಂತೆ ವ್ಯಾಕರಣ ಮಾಡಬೇಕು ಅಂದ್ರೆ ವ್ಯಾಕರಣಕ್ಕೆ ತಕ್ಕಂತೆ ಇದನ್ನು ಮಾಡಬಾರದು. ಈ ಟೋಪಿನ ತಲೆ ಕತ್ತರಿಸಬಾರದು. ಅದು ವ್ಯಾಕರಣ ಅಂಬದು ಅಂಗ. ಅದು ವ್ಯಾಕರಣ ಪ್ರಧಾನವಾದ ಶಾಸ್ತ್ರ ಅಲ್ಲ. ಎಂಥ ಶಾಸ್ತ್ರ ಅದು? ವೇದಾಂಗ. ಅದು ವೇದ ಬೇರೆ, ವೇದಾಂಗ ಬೇರೆ. ಗೊತ್ತಾಯ್ತು? ವೇದ ಬೇರೆ, ವೇದಾಂಗ ಬೇರೆ. ಇವತ್ತು ತುಂಬ ಗ್ಯಾಂಗ್ರೀನ್ ಆದಾಗ ಕಾಲು ಕತ್ತರಿಸ್ತಾರ, ತಲೆ ಕತ್ತರಿಸ್ತಾರ? ಕಾಲು ಕತ್ತರಿಸ್ ತಲೆ ಕತ್ತರಿಸ್ಲಿಕ್ಕೆ ಹೋಗಬಾರ್ದು. ಅವಳು ವ್ಯಾಕರಣಾದಿಗಳು ಅಂಗಗಳಾದ್ದರಿಂದ ಅವು ವಿರೋಧ ಬಂದಾಗ ಏನು ಮಾಡಬೇಕಂದ ಬಿಟ್ಟು ಬಿಡ್ಬೋದು. ಆದರೆ ಮುಖ್ಯಾರ್ಥ ಬಿಡ್ಲಿಕ್ಕೆ ಹೋಗಬಾರ್ದು. ಇದು ಬಹಳ ಮುಖ್ಯ. ಅವ್ರು ಎಷ್ಟೊತ್ತು ಹೇಳಲಿಲ್ಲ ಬಾಡಂತಿ ಇದೆ. ಈಗ ಇಲ್ಲ ಕೂಸು ತಾಯಿ ಇಬ್ಬರಲ್ಲಿ ಒಬ್ಬರು ಮಾತ್ರ ಉಳಿಸ್ಬೋದು ಅಂದ್ರೆ ಏನಂತಾರಾಗ? ತಾಯಿ ನುಡಿಸಿ ಅಂತಾರೆ. ವ್ಯಾಕರಣ ತಾಯಿ ಅಂಗ ಮಗು ಇದ್ದಾಗೆ, ಶಾಸ್ತ್ರ ಅಂಬದು ತಾಯಿ ಇದ್ದಾಗ. ಆದ್ರಿಂದ ಅದಕ್ಕೆ ಮುಖ್ಯಾರ್ಥ ಬರಬೇಕು. ಮಧ್ವೀಯದಂಥ ದೊಡ್ಡ ನಿತ್ಯ ಪಾರಾಯಣದ ಗ್ರಂಥದೊಳಗೆ ಯಾವುದೋ ಒಂದು ಕತೆ ಹೇಳೋದಾದ್ರೆ ಸಾಮಾನ್ಯ ಪಂಡಿತರಿಗೆ ಊರೂರು ಜಾಗಿರಿ ಬಂದಿದೆ ಹಿಂದೆ ಎಷ್ಟೋದಲ್ಲ. ಸಾಮಾನ್ಯ ವಿದ್ವಾಂಸರಿಗೆ ಅಂಥವತ್ತೇನು ಮಧ್ವಾಚಾರ ಬಗ್ಗೆ ಹೇಳೋ ವಿಷಯನ ಅದು ಅಲ್ಲೇ ಇಲ್ಲ. ಮತ್ತು ಒಬ್ಬ ತುರುಷ್ಕ ರಾಜ ಆಚಾರ ಒಂದು ಮಾತಿಗೆ ಅರ್ಧ ರಾಜ್ಯ ಕೊಟ್ಟಾದ್ರೆ ಎಷ್ಟು ಮಹತ್ವ ಇದೆ ಅದು ಅಲ್ಲೇನ. ಅದರಲ್ಲಿ ಇರೋ ಸಾರಸ್ಯ ಇದರಲ್ಲಿ ಬರೋದಿಲ್ಲ. ಆದ್ದರಿಂದ ವ್ಯಾಕರಣಕ್ಕೆ ಯಾವಾಗಲೂ ಲಿಮಿಟ್ ಇರುತ್ತೆ. ಇವತ್ತು ಆ ಲಿಮಿಟನ್ನು ಮೀರಿ ಹೇಳಬೇಕು. ಶಬ್ದಗಳು ಯಾವಾಗಲೂ ಫೇಲ್ ಆಗುತ್ತೆ. ಮುಖ್ಯಾರ್ಥ ಹೇಳಬೇಕಾದ್ರೆ ಅದನ್ನು ತಿಳ್ಕೋಬೇಕಾದ ಜ್ಞಾನ. ಇದು ಹಾಗೇನೆ ಪ್ರಜಾಪತಿ ಶಬ್ದಕ್ಕೆ ಯಾರೋ ಅಂತ ಅರ್ಥ ಮಾಡಿಬಿಟ್ಟೆ, ದೇವರ ಮಹಿಮೆ ಅಲ್ಲ ಅದು. ಗೊತ್ತಾಯ್ತಾ? ಇವತ್ತು ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಮಾತು ಕೇಳ್ತಾನೆ ಅಂತ ಕೇಳಿದ್ರೆ ಅವನೇನು ದೊಡ್ಡ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಬೇಕಾಗಿಲ್ಲ. ಅದಕ್ಕೆ ಯಾರು ಎಮ್ ಎಲ್ ಎ ಮಾತು ಕೇಳ್ತಾನೆ ಬೇಕಾದ್ರೆ? ಅವ್ರು ಪ್ರೆಸಿಡೆಂಟ್ ಮಾತಲ್ಲಿ ಎಮ್ ಎಲ್ ಎ ಮಾತು ಕೇಳ್ತಾನೆ, ಜನಗಳು ಅವ್ರ ಮಾತು ಕೇಳ್ತಾನೆ. ಆದರೆ ರಾಜ್ಯಪಾಲ ಟ್ರಾನ್ಸ್ಫರ್ ಆಗ್ತಾನೆ ಅಂತ ಕೇಳಿದ್ರೆ ಯಾರು ಮಾಡಿರ್ಬೇಕಂದ್ರೆ? ಅದು ಪ್ರೆಸಿಡೆಂಟ್ ಅಲ್ಲಿ ಮಾಡಿ ಇವರೆಲ್ಲ ಮಾಡಕ್ಕೆ ಬರೋದಿಲ್ಲ. ರುದ್ರದೇವರೇ ಪರಮಾತ್ಮನ ದೀನ ಅಂತ ಹೇಳಿದಾಗ ಆಗ ದೇವ್ರ ಮಹಿಮೆ ಭಾರಿ ದೊಡ್ಡದಾಗುತ್ತೆ, ಇಲ್ಲದವ್ರು ಕಡಿಮೆ ಆಗ್ಬಿಡುತ್ತೆ. ಅದಕ್ಕಾಗಿ ಅರ್ಥ ಮಾಡಬೇಕು ಅಂತ ಹೇಳಿ. ಅಲ್ಲಿ ಪ್ರಾಸ ಯಾವ್ದಾರು ಹೇಳಿ, ಏನೇ ಇದ್ರು ಕೂಡ ವ್ಯಾಕರಣ ವ್ಯಾಕರಣನೇ. ಮತ್ತು ವ್ಯಾಕರಣದಲ್ಲಿ ಯಾವಾಗಲೂ ಕೂಡ ಅನೇಕ ವ್ಯಾಕರಣ, ಒಂದೇ ವ್ಯಾಕರಣ ಇಲ್ಲ. ಅಲ್ಲೊಂದು ಗೊಂದಲ ಇದೆ. ಮತ್ತೆ ಈಗ ಅನೇಕ ವ್ಯಾಕರಣ ಇದೆ. ಒಂಬತ್ತು ವ್ಯಾಕರಣ ಅಂತ ಪ್ರಸಿದ್ಧ, ಚಾಂದ್ರಾದಿ ವ್ಯಾಕರಣ ಅಂತೇಳಿ ಒಂಬತ್ತು ವ್ಯಾಕರಣ ಇವೆ. ಅದಿಷ್ಟು ಅದು ಹಿಂದೆ ಮಹಾವ್ಯಾಕರಣ, ವೇದವ್ಯಾಸರ ಹತ್ತನೇ ವ್ಯಾಕರಣ. ಮೂಲ ವ್ಯಾಕರಣ ಮಹಾವ್ಯಾಕರಣ, ಪಾಣಿನಿ ವ್ಯಾಕರಣ ಮಹಾವ್ಯಾಕರಣ ಅಲ್ಲ, ಅದು ಅನಂತರದ ವ್ಯಾಕರಣ. ಅದಕ್ಕೆಲ್ಲೂ ಕೂಡ ಪಾಣಿನಿನ ಆಚಾರ ಒಂದು ಸರ್ತಿನೂ ಆಚಾರ ಕೋಟ್ ಮಾಡಲ್ಲ ಪಾಣಿನಿ ಸೂತ್ರ. ಯಾಕಂದ್ರೆ ವೇದವ್ಯಾಸರ ಶಿಷ್ಯರಿಂದನೇ ಕೋಟ್ ಮಾಡಕ್ಕೆ ಹೋಗ್ತಾರೆ. ಅರ್ಥ ಆಯ್ತಾ? ಈಗ ಅಂದಮೇಲೆ ಆ ವ್ಯಾಕರಣ ಪ್ರಕಾರ ಸರಿ ಇದೆ ಅಂತ. ವ್ಯಾಕರಣ ಯಾವಾಗಲೂ ಕೂಡ ಸಂದಿಗ್ಧ, ಶಾಸ್ತ್ರ ಮೂಲ, ಅದಕ್ಕೂ ಗೊಂದಲ ಇಲ್ಲ. ಅದರ ಬಗ್ಗೆ ಅನೇಕ ರೀತಿಯ ಸಮಾಧಾನ ಮಾಡಿಕೊಟ್ರೆ ಸಮಸ್ಯೆ ಬರೋದೇ ಇಲ್ಲ. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನಿ ಶಾಲ್ಯಾದಿ ಬೀಜವತ್ ಭಿನ್ನ ಸ್ವಭಾವ ಬ್ರಹ್ಮಾದಯ ಸರ್ವ ಜೀವಾಹ. ಕ್ಷುದ್ರ ಮಿಶ್ರಾಣಿ ಅಂದ್ರೇನು? ಕ್ಷುದ್ರ ಮಿಶ್ರ ಬೀಜಗಳು ಅಂದ್ರೇನು? ಶಾಲ್ಯಾನ್ನ ಅಂತ ಕರೀತಾರಲ್ಲ, ಅದೊಂದು ಬೀಜ ವಿಶೇಷ. ಶಾಲ್ಯಾದಿಗಳು ಬೀಜಗಳಾಗಿದ್ರು ಕೂಡ ಬೇರೆ ಬೇರೆ ಬೀಜಗಳು ಹೇಗೋ, ಬ್ರಹ್ಮಾದಿಗಳು ಜೀವರಾಗಿದ್ದರೂ ಕೂಡ ಹೇಗಿದ್ದಾರವರೆಲ್ಲ ಒಂದೇ ರೀತಿ ಇಲ್ಲ. ಜೀವರಲ್ಲಿ ವೈವಿಧ್ಯ ಇದೆ. ಆದರೆ ಎಲ್ಲ ಜೀವರು ಯಾರ ದಿನ ಮತ್ತೆ ದೇವರಿದ್ದಾರೆ. ಏ ಜೈವ ಸಾತ್ವಿಕ ಭಾವ ರಾಜಸ ತಾಮಸಾಸ್ತಯೇ ತಾಮಸಾಶ್ಚಯೇ ಮತ್ತಯೇವೇತಿ ತಾನ್ವಿಧಿ ನತ್ವಹಂ ತೇಷು ತೇಮಯಿ. ಸಾತ್ವಿಕ ರಾಜಸ ತಾಮಸ ಎಲ್ಲ ಪದಾರ್ಥ ನನ್ನ ದೀನ ಅಂತ ಹೇಳ್ತಾನೆ ಭಗವ ಏಳನೇ ಅಧ್ಯಾಯದೊಳಗೆ. ಅದ ಪ್ರಮೇಯ ಬ್ರಹ್ಮಾದ್ಯಾ ಸರ್ವ ಏವೈತೆ ಜೀವ ಭಿನ್ನ ಸ್ವರೂಪಕಾ. ಆ ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ ಸ್ವರೂಪ ಭಿನ್ನ. ಇವತ್ತು ಭತ್ತ ಇದೆ, ಜೋಳ ಇದೆ, ಬಂದರೆ ಅದು ತೇಂಗಾ ಇದೆ, ಇವೆಲ್ಲ ಕೂಡ ಬೇರೆ ಬೇರೆ ಬೀಜಗಳು. ಆಲದ ಬೀಜ ಅವೆಲ್ಲ ಇದ್ದೇ ಇದೆ. ನೋಡೋದಕ್ಕೆ ಬೀಜ ಅಂತ ಕರೆದ್ರು ಕೂಡ ಹೇಗೆ ಅದರಲ್ಲಿ ಸ್ವರೂಪದಲ್ಲಿ ಭೇದ ಇದೆಯೋ ಹಾಗೆ ಬ್ರಹ್ಮಾದಿಗಳು ಜೀವರಾದರೂ ಕೂಡ ಸ್ವರೂಪ ಏನಾಗಿಲ್ಲ, ಒಂದೇ ರೀತಿ ಇಲ್ಲ. ಪ್ರಥಮೇ ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ವೀರ್ಯಾಣಿ ಸರ್ವಶಃ ಇತಿ ಸತ್ತತ್ವೇ. ಕೆಲವು ಬೀಜಗಳು ಬೇರೆ ಬೇರೆ ಪರಿಣ ಕೊಡುತ್ತೆ, ಕೆಲವು ಬೀಜಗಳು ಆರೋಗ್ಯ ಕೊಳ್ಳೋದು, ಕೆಲವು ಕೆಟ್ಟದ್ದು. ಅದು ಅರ್ಥ ಮಾಡಿಕೊಂಡ್ರೆ ಆ ಭಿನ್ನ ಸ್ವಭಾವ, ಒಂದು ಉಳಿಸುತ್ತೆ ಒಂದು ಕೊಲ್ತು ಹಾಕ್ಬಿಡತ್ತೆ. ಅದೇ ರೀತಿ ಜೀವರಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೆ ಆ ದೃಷ್ಟಿ ಕೃದ್ಧ ಮಿಶ್ರಾಣಿ ಅನ್ನೋ ಪದ ಉಪಯೋಗಿಸಿದ್ದಾರೆ. ಪ್ರಥಮ ಇತರಾಣಿ ಇತಿ ಶಬ್ದೋ ಮಾನುಷಾಣಾಂ ದ್ವಿತೀಯೋ ಅಸುರಾದೀನಾಂ. ಮೊದಲು ಇತರ ಅಂದರೆ ದೇವತೆಗಳಿಂದ ಭಿನ್ನರಾದವರು, ಮೊದಲು ಫಸ್ಟು ಮನುಷ್ಯರು ಅಂತ ಅರ್ಥ. ಆಮೇಲೆ ಭಿನ್ನರಾದರು ಅಂತ ಹೇಳಿದರೆ ಇವರಿಬ್ಬರಿಂದ ಭಿನ್ನರಾದ ಅಸುರರು ಅಂತ ಅರ್ಥ. ಇದು ಬ್ರಹ್ಮಾದಿ ದೇವತೆಗಳು, ಮನುಷ್ಯರು, ಅಸುರರು ಎಲ್ಲರೂ ಕೂಡ ಶ್ರವಣಾದಿ ಏನೇ ಮಾಡಿದರೂ ಕೂಡ ಯಾರು ಬೇಕು ಅಂತಾಯ್ತು? ದೇವರ ಅನುಗ್ರಹ ಬೇಕೇ ಬೇಕು. ಇದು ಬಹಳ ಮುಖ್ಯವಾದ ಅಂಶ. ಮುಕ್ತಃ ಮುಂದೆ ಪ್ರಜ್ಞಾ ನೇತ್ರೋ ಅಲೋಕಃ ಇತಿ ಅಲೋಕ ಶಬ್ದೇನ ಮುಕ್ತ ಸಮುದಾಯಃ ಉಚ್ಯತೆ. ಇನ್ನು ಅಲೋಕ ಅನ್ನೋ ಪದ ಬಂದಿತ್ತು. ಅಲೋಕ ಶಬ್ದಕ್ಕೆ ಏನು ಅರ್ಥ ಮಾಡಿದ್ರು? ಮುಕ್ತ ಅಂತ ಮಾಡಿದ್ರು. ಅಲೋಕ ಮುಕ್ತ ಅದನ್ನು ವಿವರಣೆ ಕೊಡ್ತಾರೆ. ಈಗ ಮುಕ್ತರು ಅಂದ್ರೆ ಏನು ಅಂದರೆ ಸ್ವರೂಪ ಚಿತಿ, ಸ್ವರೂಪ ಜ್ಞಾನ ಹೊಂದಿದವರು ಅಂತ ಅರ್ಥ ಅಂತ ಅರ್ಥ ಹೇಳಿದರು. ಅದನ್ನು ವಿವರಣೆ ಮಾಡ್ತಾರೆ. ಈಗ ಬ್ರಹ್ಮಾದಿ ಸ್ಥಾವರಾಂತಸ್ಯ ಲೋಕಸ್ಯ ಸರ್ವಂ ತತ್ ಪ್ರಜ್ಞಾ ನೇತ್ರಂ ಇತಿ ವಿಷ್ಣುಧೀನತ್ವಸ್ಯ ಪೂರ್ವಮೇವ ಉಕ್ತತ್ವಾತ್ ಪುನಃ ಪ್ರಜ್ಞಾ ನೇತ್ರೋ ಸರ್ವಂ ತತ್ ಪ್ರಜ್ಞಾ ನೇತ್ರಂ ಅಂತ ಹಿಂದೆ ಹೇಳಿದ್ರು. ಮತ್ತೆ ಪ್ರಜ್ಞಾ ನೇತ್ರೋ ಅಲೋಕ ಅಂತ ಮತ್ತೆ ಹೇಳಬೇಕು ಅಂದರೆ ಬ್ರಹ್ಮಾದಿಗಳೆಲ್ಲ ಅಮುಕ್ತರು, ಅಮುಕ್ತರಾದವರೆಲ್ಲ ಭಗವದ್ ಅಧೀನ ಅಂತ ಹಿಂದೆ ಹೇಳಿದ್ರು. ಈಗ ಮುಕ್ತರೂ ಭಗವದ್ ಅಧೀನ ಅಂತ ಹೇಳಿದ ಕೊಟ್ಟಿರೋದ ರಿಪಿಟೇಷನ್ ಅಲ್ಲ ಇದು ಅಂತ ಅರ್ಥ ಆಯ್ತಾ. ಪ್ರಜ್ಞಾ ಅಲೋಕ ಶಬ್ದಕ್ಕೆ ಮುಕ್ತರು ಅಂತ ಅರ್ಥ. ಇದು ಮುಕ್ತ ವಿಷಯಮೇವಾ ಮುಕ್ತೋ. ನೋಡಿ ವಿಷ್ಣು ಸಹಸ್ರನಾಮದಲ್ಲೇ ಭೂತಭವ್ಯ ಭವತ್ಪ್ರಭು ಅಂತ ಹೇಳಿದರು, ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದರು. ಭೂತಭವ್ಯ ಭವತ್ಪ್ರಭು ಅಂದ್ರೆ ಏನರ್ಥ? ಭೂತ ಹಿಂದಿನ, ಭವ್ಯ ಮುಂದಿನ, ಭವತ್ ಈಗಿನ, ಎಲ್ಲರಿಗೂ ಪ್ರಭು ಅಂತ ಅರ್ಥ. ಮುಗಿತು ಹೇಳಿದರೆ ಅತ್ತೆ ಮುಕ್ತಾನಾಮ್ ಅಂತ ಯಾಕೆ ಹೇಳಬೇಕು ಅಂದರೆ ಇವೆಲ್ಲ ಸಂಸಾರಿಗಳಿಗಾಯ್ತು, ಮುಕ್ತರು ಮುಕ್ತಾನಾಂ ಪರಮಾಗತಿ. ಅದೇ ಆಗ ಇದು ಹಾಗೆ ಪ್ರಜ್ಞಾನೇತ್ರ ಅಂಬುದು ಎರಡು ಕಡೆ ಅಂತಕ್ಕೆ ಹೇಳಿದರು. ಒಬ್ರು ಸಂಸಾರದಲ್ಲಿರ್ತಕ್ಕಂಥ ಬ್ರಹ್ಮಾದಿಗಳಿಗೂ ಸ್ವಾಮಿ, ಮುಕ್ತರಾದ ಬ್ರಹ್ಮಾದಿಗಳಿಗೂ ಸ್ವಾಮಿ ಅಂತ ಹೇಳೋದಕ್ಕೋಸ್ಕರ ಪ್ರಜ್ಞಾನೇತ್ರ ಅಲೋಕಃ ಅಂತ ಪದ ಉಪಯೋಗಿಸಿದ್ದಾರೆ. ಅಂಡಜಾನಿ ಚ ಮುಕ್ತೋ ಹಿ ಅಲೋಕ್ಯತ್ವಾದ ಅಲೋಕಃ. ಯಾತಕ್ಕೆ ಅಲೋಕ ಅಂಬದಕ್ಕೆ ಅನೇಕ ಅರ್ಥಗಳು. ಒಂದು ಅರ್ಥ ಹೇಳಿದ್ದಾರೆ ಈಗಾಗಲೇ, ಸ್ವರೂಪ ಜ್ಞಾನ ಇರೋದ್ರಿಂದ ಹೊರಗಿನ ಜ್ಞಾನ ಬೇಕಿಲ್ಲ, ಆದ್ದರಿಂದ ಅವನನ್ನು ಅಲೋಕ ಅಲೋಕ ಅಂತ ಕರೀತಾರೆ. ಅಂಡಜಾನಿ ಚ ಇತ್ಯಾದಿ ಉಕ್ತ್ವಾ ಪುನಃ ಅಶ್ವಗಾವಃ ಇತ್ಯಾದಿ ದೇವಾದೀನಾಂ ಮನಃ ಧೈರ್ಯವ ಜಾತಾನಾಮಪಿ ಸ್ವೀಕಾರಾರ್ಥಂ. ಅಂಡಜಾನಿ ಚ ಇತ್ಯಾದಿ ಉಕ್ತ್ವಾ ಪುನಃ, ಅಂಡಜಾನಿ ಅಂತ ಮೊದಲು ಹೇಳಿ ಅಶ್ವಗಾವಃ ಅಂತ ಆಮೇಲೆ ಹೇಳ್ತಾ, ಮುಂದೆ ದೇವಾದೀನಾಂ ಮನಃ ಧೈರ್ಯವ ಜಾತಾನಾಮಪಿ ಸ್ವೀಕಾರಾರ್ಥಂ. ಅದೇ ರೀತಿ ಮನಸ್ಸು ಮೊದಲಾದವುಗಳಿಂದ ಹುಟ್ಟಿದ ದೇವತೆಗಳು ಅಂಥೇಳಿ ಸ್ಪಷ್ಟೀಕರಣ. ಅಂಡಜತ್ವಾದಿ ಉತ್ಪತ್ತಿ ಪ್ರಕಾರೋಪಿ ವಿಷ್ಣುವಾಧೀನ ಇತಿ ಜ್ಞಾಪಯಿತು ತತ್ಕಥನಂ. ಅಂಡಜ, ಸ್ವೇದಜ, ಉದ್ಭಿಜ್ಜ ಹೀಗೆಲ್ಲ ಉಂಟು. ಅಂಡಜ ಅಂದರೆ ಅಂಡದಿಂದ ಹುಟ್ಟೋದು, ಸ್ವೇದ ಅಂದರೆ ಸ್ವೇದದಿಂದ ಹುಟ್ಟೋದು, ಉದ್ಭಿಜ್ ಸ್ವೇದ ಅಂದರೆ ಬೆವರು, ಬೆವರಿನಿಂದ ಹುಟ್ಟೋದು ಸ್ವೇದಜ. ಇವೆಲ್ಲ ಕ್ರಿಮಿಕೀಟಕ್ಕೆ ಹುಟ್ಟೋದು ಅದರಿಂದ ಹುಟ್ಟುತ್ತೆ. ಆಮೇಲೆ ಉದ್ಭಿಜ್ಜ ಅಂದರೆ ಬೀಜ ಒಡ್ಕೊಂಡು ಹುಟ್ಟೋದು, ಜರಾಯುಜ ಅಂದರೆ ಗರ್ಭಕೋಶದಿಂದ ಹುಟ್ಟಿ ಬರೋದು. ಈಗ ನಾಲ್ಕು ಚತುರ್ವಿಧವಾದ ಸೃಷ್ಟಿ ಅಂತ ಕರೆ, ಎಲ್ಲವೂ ಭಗವದ್ ಅಧೀನೇ. ಎಲ್ಲ ಜೀವರು, ಎಲ್ಲ ಹುಟ್ಟಿನ ಪ್ರಕ್ರಿಯೆಯೂ ಭಗವದ್ ಅಧೀನ. ವಿಶ್ವಧೀನ ಇದು ಜ್ಞಾಪಯಿತು ತತ್ ಕಥನಂ ತಥಾ. ಅಂಡಜ ಬುದ್ಧಿ ಯಾವುದೇ ಹುಟ್ಟಲಿ, ಜನ್ಮಾದ್ಯಶ್ಯೇತ ಅಂತ ಹೇಳಿದಾಗ ಯಾವುದೋ ಒಂದು ಅರ್ಥ ಲಿಮಿಟ್ ಮಾಡುವ, ಆ ಸೂತ್ರಕ್ಕೆ ವಿಶೇಷ ಅರ್ಥ ಇದೆ. ಜನ್ಮಾದ್ಯಶ್ಯ ಅಂದರೆ ಮತ್ತು ಅಶ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುತ್ಮಕಸ್ಯ, ಭಾಗವತದ ಅರ್ಥ ಇದೆ. ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಎಲ್ಲ ಕಾಲಕ್ಕೂ ಒಬ್ಬನೇ ದೇವರ ಕಾರಣ ಅಂದರೆ ಎಂಥ ಮಹಿಮೆ, ವಿಶೇಷವಾದ ಮಹಿಮೆ. ಆ ಭಕ್ತಿ ಭಾರಿ ಜಾಸ್ತಿ ಆಗುತ್ತೆ. ಅಂಡಜತ್ವಾದಿ ಉತ್ಪತ್ತಿ ಪ್ರಕಾರೋಪಿ ವಿಶ್ವಧೀನ ಇತಿ ಜ್ಞಾಪಯಿತು ತತ್ಕಥನಂ ತಥಾ ಅಶ್ವಾನಃ ತೃಣಕಾಷ್ಠಾಶ್ಚ ಸರ್ವಂ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತೆ ಇತಿ. ಅಶ್ವಾನಃ ಈ ಸ್ಥಾವರ ಜೀವಗಳು, ತೃಣ ಕಾಷ್ಠ ಏನೇನಿದ್ರೂ ಕೂಡ ಅದರ ಲಯ ಕೂಡ ದೇವರಧೀನ. ಸೃಷ್ಟಿ ದೇವರಧೀನ, ಲಯನೂ ದೇವರಧೀನ ಅಂತ ಹೇಳ್ತಾ ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿದರು. ಇತಿ ಭಾರತ ವಚನಾತ್ ಅಶ್ವಾದೀನಾಮಪಿ ಪ್ರಾಣಿತ್ವಾ ತತ್ ಸ್ವೀಕಾರಾರ್ಥಂ ಪ್ರಾಣಿ. ಎಷ್ಟು ಇಂಪಾರ್ಟೆಂಟ್ ಇದೆ. ಅಶ್ವಾದಿಗಳಲ್ಲೂ ಜೀವ ಇದೆ, ಸ್ಟೋನಲ್ಲೂ ಎರಡಿದೆ. ಸ್ಟೋನಲ್ಲೂ ಕೂಡ ಲೈವ್ ಬೇರೆ ಡೆಡ್ ಬೇರೆ. ಲೈವ್ ಸ್ಟೋನ್ ಏನಾಗುತ್ತೆ? ಬೆಳೆಯುತ್ತೆ ಅಂತಾರೆ. ಲೈವ್ ಸ್ಟೋನ್ ಬೆಳೆಯುತ್ತೆ, ಡೆಡ್ ಸ್ಟೋನ್ ಬೆಳೆಯೋದಿಲ್ಲ. ಮರ ಲೈಫ್ ಇದ್ರೆ ಬೆಳೆಯುತ್ತೆ, ಅದು ಸತ್ವಾಗಿದ್ರೆ ಬೆಳೆಯೋದಿಲ್ಲ. ಹಾಗೆ ಕೊರಡು ಹಾಗೆ ಬಿದ್ದಿರುತ್ತೆ, ಮರ ಬೆಳೀತಾ ಹೋಗುತ್ತೆ. ಕಲ್ಲಿನಲ್ಲೂ ಕೂಡ ಜೀವ ಎರಡು ವಿಧ ಇದೆ, ಸಜೀವ. ಅದರಲ್ಲೂ ಪುಲ್ಲಿಂಗ ಸ್ತ್ರೀಲಿಂಗ ಬೇರೆ ಇದೆ. ತಂತ್ರಸಾರಲ್ಲಿ ಹೇಳಿದ್ದಾರೆ ಪುಲ್ಲಿಂಗ ಯಾವಾಗಲೂ ಕೂಡ ವಿಗ್ರಹ ಮಾಡ್ಬೇಕಾದ್ರೆ ಯಾವ್ದರಿಂದ ಮಾಡಬೇಕು? ಪುರುಷಶೀಲೆಯಿಂದ ಮಾಡಬೇಕು, ಈ ಪೀಠದಿಂದ ಶ್ರೀಲಿಂಗಾದಿಗಳನ್ನು ಮಾಡಬೇಕು. ಅದೆಲ್ಲ ವ್ಯತ್ಯಾಸವನ್ನು ಕೊಡ್ತಾ ಹೋಗ್ತಾರೆ. ಅದು ಪುಲ್ಲಿಂಗ ಶ್ರೀಲಿಂಗ ಯಾವಾಗ ಹೇಳಬೇಕು? ಜೀವ ಇದ್ರೆ ತಾನೇ ಹೇಳೋದು. ಜೀವನೇ ಇಲ್ಲದ ಹೋದ್ರೆ ಪುಲ್ಲಿಂಗ ಶ್ರೀಲಿಂಗ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಅಶ್ವಾದಿಗಳಿಗೂ ಏನಿದೆ ಅದು ಹೇಳಿಲ್ಲ. ಇವರು ಇತ್ತೀಚೆಗೆ ಸೈಂಟಿಸ್ಟ್ ಹೇಳಿದ್ರು ಅಂತ ತಿಳ್ಕೊಂಡಿರೋದು. ಆಚಾರ್ಯ ಎಂದೋ ಹೇಳಿದ್ದಾರೆ, ವೇದವ್ಯಾಸರು ಬದಲೇ ಹೇಳಿಬಿಟ್ಟಿದ್ದ. ಅಂದರೆ ಇವೆಲ್ಲದಕ್ಕೂ ಜೀವ ಇದೆ. ಬೇರೆ ಮತದಲ್ಲಿ ಯಾತಕ್ಕೆ ಭಾರಿ ಆಶ್ಚರ್ಯ ಪಡ್ತಾರೆ ಅಂದರೆ, ಅಲಂತರ ಒಂದೊಂದು ಹೇಳ್ತಾ ಬಂದರೆ ಯಾರ್ಯಾರು ನಮ್ಮಲ್ಲಿ, ಹಾಗೆ ಎಲ್ಲ ಶಾಸ್ತ್ರದಲ್ಲಿರೋದೇನೆ ಅದನ್ನು ನಮ್ಮ ಜನ ಅರ್ಥ ಮಾಡಿಕೊಡದೆ ಎಲ್ಲೆಲ್ಲ ಹುಡುಕ್ತಾ ಹೋಗ್ಬಿಡ್ತಾರೆ. ಮನೆಯಲ್ಲೇ ಇದ್ರು ಕೂಡ ಹೋಟ್ಲಿಗೆ ಹೋಗಿ ತಿಂತಾರಲ್ಲ, ಹಾಗೆ ಎಲ್ಲ ಇಲ್ಲೇ ಇದ್ರು ಕೂಡ ಅಲ್ಲೇ ಭಾರಿ ರುಚಿ ಇದೆ ಅಂತ ಹೇಳೋದು. ಎಂಜಲು ಎಂಜಲು ಮುಸರೆ ನಿಷಿದ್ಧ ಅದು ಇದು ಒಳ್ಳೆಯದು ಇದು ಪ್ರೀತಿ. ಅಲ್ಲಿ ಪ್ರೀತಿ ವಿಶ್ವಾಸನೇ ಇಲ್ಲ ಫಸ್ಟು. ತಿಂದ್ರಷ್ಟು ತಿಂದ್ರೆ ಬಿಟ್ಟವ್ರು ಯಾಕೆ ಬಿಟ್ಟಿ ಅಂತ ಕೇಳೋದೇ ಇಲ್ಲ ಅವರು. ದುಡ್ಡು ಯಾಕೆ ಬಿಲ್ ಕೊಡಲಿಲ್ಲ ಅಂತ ಕೇಳ್ತಾರೆ ಹೊರತು ತಿಂದಿದ್ದು ಯಾಕೆ, ಇವ್ರು ಆಗಲ್ಲ ಯಾಕೆ ಕಡಿಮೆ ಆಯಿತು ಯಾಕೆ ಕಡಿಮೆ ಆಗಿ ಏನಾಗಿದೆ ಆಗಲ್ಲ ವಿಚಾರಿಸ್ತಾರೆ. ಅವನಿಗೇನು ಕನ್ಸರ್ನ್ ಇಲ್ಲ ಅದ್ರ ಬಗ್ಗೆ, ಇದು ಕನ್ಸರ್ನ್ ಇದೆ. ಆ ದೃಷ್ಟಿಯಿಂದ ದೇವ್ರ ಬಗ್ಗೆ ಇರೋ ಇದನ್ನು ನಮ್ಮ ಶಾಸ್ತ್ರ ಪೂರ್ತಿ ಹೇಳಿದೆ, ಜನ ತಿಳ್ಕೊಂಡಿಲ್ಲ. ಈ ಪದ ನೆನಪಿಟ್ಕೊಂಡಿರಬೇಕು. ಶಿಲೆಗೂ ಜೀವ ಇದೆ, ಶಿಲೆಗೆ ಸಸ್ಯ ಶಿಲೆಗೂ ಜಡ ಹೇಳಿ ಎರಡಿದೆ. ಈಗ ಡೆಡ್ ಆ್ಯಂಡ್ ಲೈವ್ ಅಂತ ಎರಡು ಹೇಳಿಲ್ಲ ಈಗ. ಆದ್ದರಿಂದ ಜಡ ಮರ ಜಡನೋ ಚೇತನನ, ಇದು ಜಡನೋ ಚೇತನನ, ಇದು ಜಡ ಅವ್ರ ಮರ ಚೇತನ. ಯಾಕೆ ಬೆಳೆ ಇದು ಬೆಳೆಯೋದಿಲ್ಲ, ಇದು ಎರಡು ಮರಗಳೇ. ಇದು ನಮ್ಮೆದುರಿಗೆ ಇದೆಯಲ್ಲ, ಈಗ ನಮ್ಮೆದುರಿಗೆ ಇಲ್ಲ ಇಲ್ಲ. ಯಾವಾಗ ಪ್ರಾಣದ ಸಹಿತ ಯದಾ ಏಕಾಂ ಶಾಖಾಂ ಜಹಾತಿ ಸಾಪ್ ಸುಷ್ಯತಿ, ಅದು ಒಣಗೋಗ್ಬಿಡೋದು. ಯಾವಾಗ ವಾಯುದೇವರು ಬಿಡ್ತಾರೋ ಒಣಗೋಗೋದು. ನಮ್ಮಲ್ಲೇನೆ ದೇಹ ಕೊಳೆಯುತ್ತೆ, ಒಂದು ಭಾಗ ಕೊಳತು ಹೋಗುತ್ತೆ, ರಕ್ತ ಸಂಚಾರ ಇಲ್ಲ, ಡೆಡ್ ಪೋರ್ಷನ್ ಕಿತ್ತೋಗ್ದು ಬಿಡ್ಬೇಕು. ನಮ್ಮಲ್ಲೇ ಇದೆ ದೇಹ ಜಡನ ಚೇತನ, ಜಡ ಜಡ ಮತ್ತೆ ಅದು ಓಡಾಡುತ್ತಾ ಇಲ್ಲ ಯಾವ್ದ್ರಿಂದ, ಅದು ಚೇತನ ಇರೋದ್ರಿಂದ ಅಷ್ಟೇ ಇದೆ. ಅದರಿಂದ ಬಹಳ ಸಿಂಪಲ್. ಈ ಮಿಕ್ಸರ್ ಇದೆ, ಮಿಕ್ಸರ್ ಜಡ ಪದಾರ್ಥ, ಕರೆಂಟ್ ಹಾಕಿದ್ರೆ ಜೋರ ತಿರುಗುತ್ತೆ. ಆ ರೀತಿ ಇದ್ದ ಇಷ್ಟಾದ್ರೂ ಜಡ ಪದಾರ್ಥ ಮತ್ತೆ ಅದು ಎಲ್ಲಿದೆ? ಜ್ಞಾನ ಇಲ್ಲ ಅಂತ ಯಾರು ಹೇಳಿದ್ರೆ ನಿಮಗೆ? ಅದಕ್ಕೆ ಆಚಾರ ಹೇಳ್ತಾರ್ರಿ, ಬಹಳ ಇಂಪಾರ್ಟೆಂಟ್. ಅದು ಅಣ್ವ್ಯಾಖ್ಯ ಅಂತಲೇ ಬರೀತಾರೆ. ಅದು ನೀವೊಂದು ಎಂತ ಹೊಂಡೋಗಿ ನೀರು ಹಾಕ್ಲಿಕ್ಕೆ ಹೋಗಿ ಗಿಡಗಳಿಗೆ ಏನ್ ಮಾಡುತ್ತೆ ಅಂತ ಗೊತ್ತಾವು? ಬಹಳ ಬಹಳ ಒಳ್ಳೆ ರೆಸ್ಪಾಂಡ್, ಸೂಕ್ಷ್ಮವಾಗಿ ನೋಡಿದ್ರೆ ಖುಷಿಯಿಂದ ರೆಸ್ಪಾಂಡ್ ಮಾಡುತ್ತಂತೆ. ಕೊಡ್ಲಿ ತಗೊಂಡೋದಾಗ ಏನ್ ಮಾಡುತ್ತಂತೆ? ಉಳಿ ಉಳಿ ಹೇಳ್ಕೋಗಿ ಭಯ ಆಗುತ್ತಂತ ಅವ್ರು. ಅಂದ್ರೆ ಅದು ನಮ್ಗೆ ಅರ್ಥ ಆಗೋದಿಲ್ಲ, ಅವೆಲ್ಲ ನಮ್ಮ ಮನುಷ್ಯರದೇ ಅರ್ಥ ಆಗಲ್ಲ, ಅವ್ರದ್ದೇನು ಅರ್ಥ ಆಗಲ್ಲ. ಅಷ್ಟು ಸೂಕ್ಷ್ಮ ವಿಚಾರ ಮಾಡೋದು. ಆಚಾರ ಹೇಳಿದ ಮಾತು ಎಷ್ಟು ಸೂಕ್ಷ್ಮ ಅಂದ್ರೆ, ನೀರು ಹಾಕ್ಲಿಕ್ಕೆ ಹೋದಾಗ ಅಷ್ಟು ಖುಷಿ ಪಡ್ತಾರಂತ ಅವರೆಲ್ಲ. ಮೊದಲೇದಾಗಿ ವಸ್ತುಗಳು, ಸಸ್ಯ, ಅದರೊಳಗೆ ಜೀವ, ಅದರಲ್ಲಿ ದೇವತೆಗಳು, ಮತ್ತೆ ಗೊತ್ತಾಯ್ತಾ, ಅದರಲ್ಲಿ ಕೊನೆ ದೇವರು. ಇಷ್ಟೆಲ್ಲ ತಿಳ್ಕೊಂಡು ಎಷ್ಟು ಅನುಸಂಧಾನ ಇದೆ ಅದರೊಳಗೆ. ಅದೇ ರೀತಿನೇ ಕೊಡಲಿಕ್ಕೆ ಹೋದ ಕಾಲಕ್ಕೆ ಆ ಒಡಗಿರೋ ಜೀವ, ದೇವತೆಗಳು ಶಾಪ ಹಾಕ್ತಾರೆ, ಜೀವ ಭಯಪಡ್ತಾನೆ ಅಷ್ಟೇ, ಅವನೇನು ಮಾಡಕ್ಕೆ ಬರೋದಿಲ್ಲ. ದೇವರು ಶಿಕ್ಷೆ ಕೊಡ್ತಾರೆ. ಆದ್ದರಿಂದ ಆಚಾರ್ಯ ಅನ್ವಯಕ್ಕೆ ಸುಧಾರ ಅಧಿಕಾರ ಯಾರು ವಿಸ್ತಾರ ಮಾಡ್ತಾರೆ. ಅದು ಜ್ಞಾನ ಹೆಚ್ಚಿದೆ ಅಂತ ಆಯ್ತಲ್ಲ ಅದಕ್ಕೀಗ. ನೀವು ನೀರು ಹಾಕೋದು ಬರ್ತಾರೆ ಅಂತ ಗೊತ್ತಾಗ ಜ್ಞಾನ ಇದೆಯಾ ಇಲ್ವೋ? ಮತ್ತು ಇದು ಕಲ್ಲಿಗೂ ಹಾಗೆ ಅದೇ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಇವತ್ತು ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣೋದಿಲ್ಲಲ್ಲ, ಹಾಗೆ ವೈರಸ್ ಕಣ್ಣಿಗೆ ಕಾಣೋದಿಲ್ಲ. ಎಂಥ ಕೆಲಸ ಮಾಡೋದು ಗೊತ್ತಲ್ಲ, ವೈರಸ್ದಿಂದ ಜನ ಸಾಯ್ತಾನೆ ಇಲ್ಲ ರೋಗದ ವೈರಸ್ಗಳಿಂದ. ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅವು. ಇದು ಕಣ್ಣಿಗೆ ಕಂಡು ಯಾರು ಕೆಟ್ಟ ಪದಾರ್ಥ ತಿಂತಿದ್ರಾ? ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಅದು. ಇದು ಹಾಗೇನೆ ಜಡ ಇವ ನಮ್ಮಲ್ಲಿ ಈಗ ಜಡ ಅಂತ ಆಯ್ತಲ್ಲ ಈಗ. ಇದಕ್ಕಿಲ್ಲಲ್ಲ ಜ್ಞಾನ ಇಲ್ಲ, ಇಚ್ಛೆ ಇಲ್ಲ, ಕ್ರಿಯೆ ಯಾತ್ರದಲ್ಲಿ ಇದ್ರೊಳಗೆ ಅದಕ್ಕಿದೆ. ಆ ಮರಕ್ಕಿದೆ, ಅದು ನಮ್ಮ ದೇಹ ಇದ್ದಾಗ ಅಷ್ಟೇನೆ. ಇದು ಬರೀ ಬಾಡಿ ಇದ್ದಾಗೆ, ಬರೀ ಬಾಡಿ ಇದು. ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಆಪರೇಷನ್ ಮಾಡ್ತಾರೆ, ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಪೋಸ್ಟ್ ಮಾರ್ಟಮ್ ಯಾವ್ದು ಏನು ಮಾಡ್ತಾರೆ? ಡೆಡ್ ಬಾಡಿ ಮೇಲೆ ಅದೇನದು? ಜಡ ಅದು, ಗೊತ್ತಾಯ್ತಾ. ಆದ್ರೆ ಸರ್ಜರಿ ಮಾಡ್ಬೇಕಾದ್ರೆ ಯಾರಿಗೆ ಮಾಡ್ತಾರೆ? ದೇಹಕ್ಕೆ ಒಳಗೆ ಆಗಿದ್ದಾರೆ, ಅಲ್ಲಿ ಚೇತರ ಇದ್ದಾರೆ. ನೀವು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ನೀವು ಅನಸ್ತೀಶ ಕೊಡ್ಬೇಕಾಗಿಲ್ಲ. ಎತ್ತಕ್ಕೆ ಇದು ಹಾಗೇನೆ, ಇಲ್ಲೇನಿಲ್ಲ ಈಗ, ಇದೆ ಕೇವಲ ಜಡ. ಆ ಮರ ಏನದು? ಇದಾಗಿದೆ. ಕಲ್ಲೇನಿದೆ? ಅದರಲ್ಲಿ ಚೇತನ ಇದೆ. ನಮಗದು ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಹಾ, ಅಲ್ಲ ಅನ್ಕೊಳ್ಳೋದು ಫ್ಯಾಕ್ಟ್ ಅದು, ಗೊತ್ತಾಯ್ತು. ಎಷ್ಟೋ ಕಡೆ ಹೇಳ್ತಾರೆ ಕೆಲವು ಮೂರ್ತಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಮೂರ್ತಿ ಬೆಳೆಯುತ್ತೆ ಅಂದ್ರೆ ಏನರ್ಥ? ಚೇತನ ಇದೆ ಅಂತ. ನಿಂತೋಯ್ತು ಅಂದ್ರೆ ಇಲ್ಲ ಅಂತ. ಹಾ, ಬಂದು ಬರಕ್ಕೆ ಒಪ್ಪೋದೇ ಕಷ್ಟ ಇತ್ತು, ಒಪ್ತಾರಲ್ಲ ಈಗ. ಆ ರೀತಿ ಇವತ್ತು ಸೈನ್ಸ್ ಹೇಳೋವರೆಗೂ ಬರಕ್ಕೆ ಹೋಗ್ತಿರ್ಲಿಲ್ಲ, ಈಗ ಸೈಜ್ ಹೋಗ್ತಾರೆ. ಈಗ ಈ ಹಾಲು ಮೊಸರಾಗೋದು ಹೇಗೆ? ಬ್ಯಾಕ್ಟೀರಿಯಲ್ ಆಗ್ತಿರ್ಲಿಲ್ಲ, ಮೊದಲು ಗೊತ್ತಿದ್ದಿಲ್ಲ. ಅದು ಲೂಯಿ ಪಾಶ್ಚರ್ ಕಂಡಿಡ್ದು ಅಂತ ಹೇಳೋದಿಲ್ಲ, ಕಂಡಿಡದಷ್ಟು ಕ್ರಿಯೇಟ್ ಮಾಡಲಿಲ್ಲ ಪುಣ್ಯಕ್ಕೆ, ಮಾಡಿದ್ದಾರ ದೇವ್ರು ಮಾಡಿರೋದು. ಏನು ಹವಾ ಪಯೋ ಮಂಡಂ ಭವತಿ, ವೇದ ಹೇಳ್ತದೆ, ಗೊತ್ತಾಯ್ತಾ? ಯಾರಿಂದ ಹಾಲು ಮೊಸರಾಗುತ್ತೋ ಅಂತ ಹೇಳ್ತಾರೆ. ಯಾರಿಂದ ಹಾಲು ಮೊಸರಾಗುತ್ತೋ, ಯಾರಿಂದ ಹಾಲು ಮೊಸರಾಗೋದು? ದೇವರಿಂದ. ಬ್ಯಾಕ್ಟೀರಿಯಾಗಳಿಂದ ನೋಡಿದ್ದೇವೆ ಅಂತ ಕೇಳಿದರೆ, ಮತ್ತು ಮನೆ ಕಟ್ಟಿದೆ ಅಂತ, ಏ ಮನೆ ಅವ್ರು ಕಟ್ಟಿದ್ನ, ಮೇಸನ್ ಕಟ್ಟಿರೋದು, ಇವ್ರು ಕಟ್ಟಿದ ಅಂತ ಹೇಳ್ಬಿಡ್ತಾರೆ. ಸೊ ಓನರ್ಶಿಪ್ ಇರೋದಕ್ಕೆ ಹೆಸರು ಬರೋದು. ಮೇಸನ್ ಕಟ್ಟೋದಕ್ಕೆ ಅಧಿಕಾರ ಇಲ್ಲ. ಯಾರಿಗಿರೋದು? ಯಜಮಾನಿಗೆ. ಅದು ದೇವ್ರು ಮಾಡಿಸ್ತಾನೆ. ಅದು ದೇವರು ಮೇಸನ್ ಒಳಗಿದ್ದು ಇನ್ನೇನು ಕೆಲಸ ಮಾಡಿಸೋದಿಲ್ಲ, ಅದು ದೇವ್ರು ಮೇಸನ್ ಒಳಗಿದ್ದು ಕೆಲಸ ಮಾಡಿಸ್ತಾನೆ. ಆದ್ದರಿಂದ ದೇವ್ರ ಮಹಿಮೆ ಅಲ್ಲ. ಕಲ್ಲು ಎರಡಿವೆ ಈಗ, ಡೆಡ್ ಬೇರೆ, ಚೇತನ ಬೇರೆ. ಚೇತನ ಕಲ್ಲಾದರೆ ಬೆಳೆಯುತ್ತೆ ಅಥವಾ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಜಡ ಚೇತನ ಅಲ್ಲೇ ಆಗಿದ್ಲು, ಕಲ್ಲಂತೆ ಇರ್ಲಿ, ಹೇಗಿರ್ಲಿ ಈಗ? ಕಲ್ಲಿನಂತೆ ಇರ್ಲು, ಕಲ್ಲಂದ್ರೆ ಕಲ್ಲೇ ಆಗಲಿಲ್ಲ. ಚೇತನ ಸಿರೋಳು ಕೂತಿದ್ಲು ಅವಳು, ಗೊತ್ತಾಯ್ತಾ? ಅಭಿಮಾನಿ ದೇವತೆ ಅಲ್ಲ, ಅಭಿಮಾನಿ ದೇವತೆಗಳು ಬೇರೆ, ಜೀವ ಜೀವ ಬೇರೆ, ದೇವತೆಗಳು ಬೇರೆ. ಹಾ, ಇದು ಆಫೀಸ್ ಆಫೀಸ್ ತೊಡಗೇನೆ, ಆಫೀಸ್ ಜಡ ಪದಾರ್ಥ. ಅವ್ರು ನೂರಾರು ಕ್ಲರ್ಕ್ಗಳಿರ್ತಾರೆ, ಏನವರು ಚೇತನಗಳು, ಆಫೀಸರ್ ಇರ್ತಾನೆ ಅವನು ಒಡೆಯ. ಆ ಥರ ಜೀವರಲ್ಲೂ ಕೂಡ ತಾರತಮ್ಯ ಇದೆ, ಅದರಲ್ಲೂ ಅಧಿಪತಿಗಳಿರ್ತಾರೆ. ತತ್ವಾಮಿನ ದೇವತೆಗಳು ಹೈಯೆಸ್ಟ್, ಅದು ಪೂರ್ತಿ ಮೇಲೆ ಪ್ರಾಣದೇವರು, ಆಮೇಲೆ ಆಮೇಲೆ ದೇವರು, ಇದು ಕ್ರಮ. ಆದ್ದರಿಂದ ಜಡ ಚೇತನ ಅಂತ ಗೊತ್ತಾಗಬೇಕಾದ್ರೆ ಡೆಡ್ ಆರಿಸ್ತಾರೆ ಆವಾಗ, ಅರ್ಥ ಆಯ್ತಾ? ಇದು ಭಾಳ ಹುಷಾರಾಗಿರ್ಬೇಕಂದ್ರೆ. ಇವತ್ತು ಪ್ರಾಣಿಗಳಿಗೆ ಇವತ್ತು ಸಸ್ಯ ಪದಾರ್ಥವನ್ನು ನಾಶ ಮಾಡೋದು ಕೂಡ ಮಹಾಪಾಪ, ಅದು ಜೀವರು ಕೊಂದಾಗ ಲೆಕ್ಕ. ಆಗ ನಮಗೆ ಪ್ರಶ್ನೆ ಬಂತು, ವೈಷ್ಣವ್ ಯಾತಕ್ಕೆ ಮಾಡ್ತಾರೆ ಅಂತ ಅರ್ಥ ಆಯ್ತು. ಈಗ ಬರೀ ಸಸ್ಯಾಹಾರಿಗಳು ಯಾಕೆ ವೈಷ್ಣವ್ ಮಾಡಬೇಕಾಗಿಲ್ಲ, ಹಿಂಸೆ ಆಗಿಲ್ವಲ್ಲ, ಅರ್ಥ ಆಯ್ತಾ? ಮಾಂಸಾಹಾರಿಗಳು ವೈಷ್ಣವ್ ಮಾಡ್ಬೇಕು, ಯಾಕೆ ಪ್ರಾಣಿ ಹಿಂಸೆ ಮಾಡಿದ್ದಾರೆ. ಸಸ್ಯಾಹಾರಿಗಳು ಯಾತಕ್ಕೆ ಮಾಡಬೇಕು ಅಂದರೆ, ಸಸ್ಯದಲ್ಲಿ ಜೀವ ಇದೆ, ಆದ್ದರಿಂದ ಸಸ್ಯದಲ್ಲಿ ಜೀವ ಇದೆ. ಅಷ್ಟೇ ಅಲ್ಲ, ಇನ್ನೂ ಸೂಕ್ಷ್ಮ ಹೇಗಿದೆ ಗೊತ್ತಾ? ಕಾಳಿದೆ, ಕಾಳಲ್ಲಿ ಜೀವ ಇದೆ. ಮತ್ತೆ ಇನ್ನೊಂದು ತಮಾಷೆ ನಿಮಗೆ, ಯಾವ್ದಾದ್ರು ಡೆಡ್ ತಿಂದರೆ ಜೀವ ಸತ್ತೋಗ್ತಾ ಇದ್ದ. ಹಿಂದೆ ಹೇಳಿದ್ದಾರೆ ಭಾಗವತ್, ಜೀವೋ ಜೀವಸ್ಯ ಜೀವನಂ, ಜೀವೋ ಜೀವಸ್ಯ ಜೀವನಂ. ಇವತ್ತು ಕೂಡ ಡೆಡ್ ಬಾಡಿನ ಪ್ರಾಣಿಗಳು ತಿನ್ನೋದಿಲ್ಲ, ಏನು ಕೊಂದು ತಿನ್ನುತ್ತೆ. ಲೈಫ್ ಇರಬೇಕು ಅದರಲ್ಲಿ. ಕೊಂದು ತಿಂದರೆ ಏನರ್ಥ? ಅದ್ರಾಗೆ ಫ್ರೆಶ್ ಆಗಿದೆ, ಜೀವ ಹೋಗಿದೆ, ಈ ಜೀವ ತೊಳಕ್ಕೆ ಬರ. ಕಣ್ಣಿನ ಕೂಡ ಯಾವಾಗ ಇಟ್ಟರೆ ಬರೋದಿಲ್ಲ, ಅದು ಯಾವಾಗ ಇಡಬೇಕದು? ಲೈಫ್ ಇರಬೇಕು ಅದರೊಳಗೆ. ಇನ್ನೂ ಕೂಡ ಇನ್ನೊಬ್ಬರಿಗೆ ಅದನ್ನು ಫಿಕ್ಸ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕದು? ಲೈಫ್ ಇರಬೇಕು, ಅಷ್ಟೊಳಗೆ ಆಗಬೇಕದು. ಇಲ್ಲೋದ್ರೆ ಇಲ್ಲ, ಅಷ್ಟೊತ್ತು ಲೈಫ್ ಇರುತ್ತೆ. ಇನ್ನೂ ಕೂಡ ತರಕಾರಿ ಎಲ್ಲಿವರೆಗೆ ಅವ್ರು ತಿನ್ನಕ್ಕೆ ಬರುತ್ತೋ ಲೈಫ್ ಇದೆ ಅಂತ ಅರ್ಥ. ಅದು ಹೋದ್ಮೇಲೆ ತಿನ್ನಕ್ಕೆ ಬರೋದಿಲ್ಲ, ಹಿಡಿತಾ? ಅದಕ್ಕೆ ಜೀವೋ ಜೀವಸ್ಯ ಜೀವನಂ. ಚೇತನ ಪದಾರ್ಥ ಇಲ್ಲದವಾಗ ಮನುಷ್ಯ ಬದುಕಲಿಕ್ಕೆ ಆಗ್ತಿರಲಿಲ್ಲ, ಅರ್ಥ ಆಯ್ತಾ? ಅದು ಓದ್ಬೇಕು, ಅರ್ಥ ಆಗಲಿಲ್ಲ ಅಂದರೆ ತಿಳ್ಕೊಂಡಿಲ್ಲ ಅಂತ ಅಷ್ಟೇ ಅರ್ಥನ ಹೊರತು ಶಾಸ್ತ್ರ ಸತ್ಯ. ಶಾಸ್ತ್ರಕ್ಕೆ ಏನು ಸಮಸ್ಯೆ ಇಲ್ಲ. ಆಚಾರ್ಯ ಹೇಳ್ತಾರೆ, ಶಾಸ್ತ್ರ ಅರ್ಥ ಆಗದ್ರೆ ಅರ್ಥ ಆಗಲಿಲ್ಲ ಅನ್ನಿ, ಅರ್ಥ ಇಲ್ಲ ಅನ್ಬೇಡಿ. ಅರ್ಥ ಆಗಲಿಲ್ಲ ಅಂದ್ರೆ ನಮ್ಮ ಡಿಫೆಕ್ಟು, ಅರ್ಥ ಇಲ್ಲ ಅಂದರೆ ಅದ್ರ ಡಿಫೆಕ್ಟ್ ಆಗೋದು. ಅಂಡಜತ್ವ ಅಲ್ಲಿಯಲ್ಲಿ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಇದು ಬಹಳ ಮುಖ್ಯ ವಿಚಾರ. ಅಶ್ವಾದಿಗಳಿಗೂ ಕೂಡ ಏನಿದೆ ಅಂತ ಹೇಳ್ತಾರೆ, ಜೀವ ಇದೆ. ಬಹಳ ಅತ್ಯಂತ ಮುಖ್ಯವಾದ ಅಂಶ ಹೇಳಿದರು. ನಾಳೆ ಅದನ್ನ ಮುಂದುವರ್ಸೋಣ. ಓಂ ಜನ್ಮಾದ್ಯಶೋನ್ಮಯಾಧಿತರತಶ್ಚಾರ್ಥೆ. ಹಾಂ, ಅದು ಹಾಗೇನೆ, ಶಿಲಾದಲ್ಲಿ ಜೀವ ಇದ್ದ ಮಾತ್ರ ಇಲ್ದೋದ್ರಿ. ಜನ್ಮಾದ್ಯಶೋನ್ಮಯಾಧಿತರತಶ್ಚಾರ್ಥೇಷ್ವಿಘ್ನಸ್ವರಾಕ್ತೇನೆ ಬ್ರಹ್ಮಹೃದಯಾಧಿಕಮಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ.